ಮೈಸೂರು ವಿಶ್ವವಿದ್ಯಾನಿಲಯ ದೃಷ್ಟಿಯೋಜನೆ ಅರ್ಪಿಸುತ್ತಿದೆ ಬಾನುಲಿ ಪಾಠ. ಈ ಬಾನುಲಿ ಪಾಠದಲ್ಲಿ ಬಿಎ ಪದವಿಯ 5ನೇ ಸೆಮಿಸ್ಟರ್ನ ಇತಿಹಾಸ ವಿಭಾಗದ ಮೊದಲ ಪತ್ರಿಕೆಯ 1ನೇ ಘಟಕವನ್ನು ಪಾಠ ಮಾಡುವವರು ಉಪನ್ಯಾಸಕರಾದ ಮಂಜುನಾಥ್, ಜೆಎಂ. ಈಗ ಕೇಳೋಣ 4ನೇ ಸಂಚಿಕೆ.
ವಿದ್ಯಾರ್ಥಿಗಳ ದೃಷ್ಟಿಯೋಜನೆ ಬಾನುಲಿ ಪಾಠಕ್ಕೆ ಸ್ವಾಗತ. ನಾವು ಕಳೆದ ತರಗತಿನಲ್ಲಿ ಶಾತವಾಹನರಿಗೆ ಸಂಬಂಧಪಟ್ಟಂತೆ ಅವರ ಮೂಲ ಒಂದಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿದ್ವಿ. ಗೌತಮಿಪುತ್ರ ಶಾತಕರ್ಣಿ, ಅವರ ಕೊಡುಗೆಗಳು, ಎಲ್ಲವನ್ನು, ಧಾರ್ಮಿಕ ಸಾಹಿತ್ಯ ಎಲ್ಲವನ್ನು ಅಧ್ಯಯನ ಮಾಡ್ತಾ ಹೋಗಿದ್ವಿ. ಈಗ ಈ ತರಗತಿನಲ್ಲಿ ನಾವು ಬಾದಾಮಿ ಚಾಲುಕ್ಯರನ್ನು ಕುರಿತಂತೆ ಅಧ್ಯಯನ ಮಾಡ್ತಾ ಹೋಗೋಣ. ಬಾದಾಮಿ ಚಾಲುಕ್ಯರು ಕರ್ನಾಟಕ ಇತಿಹಾಸದಲ್ಲಿ ತಮ್ಮದೇ ಆದಂತಹ ಒಂದು ಛಾಪನ್ನು ಮೂಡಿಸಿರ್ತಕ್ಕಂಥ ರಾಜವಂಶವಾಗಿ ನಾವು ಗುರುತಿಸ್ತಾ ಹೋಗ್ತೀವಿ. ಕ್ರಿಸ್ತಶಕ 6ನೇ ಶತಮಾನದಲ್ಲಿ ಆರಂಭವಾದಂತಹ ಈ ಬಾದಾಮಿ ಚಾಲುಕ್ಯರ ಆಡಳಿತ ದಕ್ಷಿಣ ಭಾರತ ಜೊತೆಗೆ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಒಂದು ನೂತನ ಯುಗವನ್ನು ಆರಂಭಿಸ್ತು ಅಂತೇಳಿ ನಾವು ಗುರುತಿಸ್ತಾ ಹೋಗ್ತೀವಿ. ಕರ್ನಾಟಕವನ್ನು ಆಳದಂತಹ ಹಿರಿಯ ಮನೆತನಗಳ ಸಾಲಿಗೆ ಬಾದಾಮಿ ಚಾಲುಕ್ಯರ ಮನೆತನ ಸೇರ್ಪಡೆ ಆಗುತ್ತೆ. ಸುಮಾರು 200 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ಕರ್ನಾಟಕವನ್ನು ಆಳಿದ ರಾಜರಲ್ಲಿ ಬಾದಾಮಿ ಚಾಲುಕ್ಯರು ಬಹಳ ಮುಖ್ಯ. ಜೊತೆಗೆ ಕೇವಲ ಆಡಳಿತ ಮಾತ್ರ ಅಲ್ಲ, ಕಲೆ, ಸಾಹಿತ್ಯ, ಧರ್ಮಗಳ ಪೋಷಕರಾಗಿ ನಾವು ಬಾದಾಮಿ ಚಾಲುಕ್ಯರನ್ನು ಗುರುತಿಸ್ತಾ ಹೋಗ್ತೀವಿ. ಅದರ ಜೊತೆಗೆ ಕರ್ನಾಟಕದ ಕೀರ್ತಿಯನ್ನು ಉತ್ತರ ಭಾರತದವರೆಗೆ ಹರಡಿದಂಥ ಕೀರ್ತಿಯನ್ನು ಸಹ ನಾವು ಬಾದಾಮಿ ಚಾಲುಕ್ಯರಿಗೆ ಕೊಡ್ತೀವಿ. ಯಾಕಂದರೆ ಕಲೆ ಮತ್ತು ವಾಸ್ತುಶಿಲ್ಪ, ಅವರು ರಚನೆ ಮಾಡಿದಂತಹ ಕಲೆ ಮತ್ತು ವಾಸ್ತುಶಿಲ್ಪ ವೇಸರ ಶೈಲಿಯನ್ನು ರಚನೆ ಮಾಡಿಕೊಂಡು ಅಮೋಘವಾದಂತಹ ಕಲಾ ನೈಪುಣ್ಯತೆಯನ್ನು ಪ್ರದರ್ಶನ ಮಾಡಿಕೊಂಡು ಒಂದು ವಿಭಿನ್ನವಾದಂತಹ ಆಡಳಿತವನ್ನು ಕರ್ನಾಟಕದಲ್ಲಿ ಕೊಟ್ಟ ಕೀರ್ತಿ ಬಾದಾಮಿ ಚಾಲುಕ್ಯರಿಗೆ ಸಲ್ಲುತ್ತೆ ಅನ್ನೋದರಲ್ಲಿ ಯಾವುದೇ ಎರಡನೇ ಮಾತಿಲ್ಲ. ಒಟ್ಟಾರೆ ದಖನ್ನ ಸಾಮ್ರಾಟರಾಗಿ ಬಾದಾಮಿ ಚಾಲುಕ್ಯರನ್ನು ನಾವು ಗುರುತಿಸ್ತಾ ಹೋಗ್ತೀವಿ. ಯಾಕಂದರೆ ಅವರ ಸಾಮ್ರಾಜ್ಯ ಅಂತಕ್ಕಂಥದ್ದು ಉತ್ತರದ ನರ್ಮದಾ ನದಿಯಿಂದ ದಕ್ಷಿಣದ ಕಾವೇರಿಯವರೆಗೆ ಹಬ್ಬಿರುತ್ತೆ. ಅಂದರೆ ಈ ಸಾಮ್ರಾಜ್ಯ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ಒರಿಸ್ಸಾ ಮತ್ತು ಗುಜರಾತ್ನ ಕೆಲವೊಂದು ಭಾಗಗಳನ್ನು ಒಳಗೊಂಡಿದೆ. ಆ ಒಂದು ಕಾರಣದಿಂದ ದಖನ್ ಪ್ರಸ್ಥ ಭೂಮಿಯ ಮೇಲೆ ಅಥವಾ ದಖನ್ನ ಮೇಲೆ ಇವರ ಪ್ರಭುತ್ವ ಇತ್ತು ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲದೇ ಇರೋ ರೀತಿಯಲ್ಲಿ ಆಧಾರಗಳು ಸಿಕ್ಕಿರೋದನ್ನು ನಾವು ಗುರುತಿಸ್ತಾ ಹೋಗ್ಬೋದು. ಆಂಧ್ರ, ಗುಜರಾತ್ನಲ್ಲಿ ಅವರ ಶಾಖೆಗಳು ಆರಂಭ ಆಗಿರುತ್ತೆ. ಅಪ್ರತಿಮ ವೀರರಾಗಿ, ಪರಾಕ್ರಮಿಗಳಾಗಿ, ದಕ್ಷ ಆಡಳಿತಗಾರರಾಗಿ ಇವರು ಅಮೋಘವಾದಂತಹ ಸಾಧನೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳು. ವೈಷ್ಣವರಾಗಿ ವರಾಹವನ್ನು ರಾಜಚಿಹ್ನೆಯಾಗಿ ಮಾಡಿಕೊಂಡು, ಬಿಜಾಪುರ ಜಿಲ್ಲೆಯ ಬಾದಾಮಿಯನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡಿದಂತಹ ಒಂದು ರಾಜಮನೆತನ. ವಾತಾಪಿ ಅಂತಕ್ಕಂಥದ್ದು ಬಾದಾಮಿಗೆ ಇದ್ದಂತಹ ಮತ್ತೊಂದು ಹೆಸರು. ವಾತಾಪಿ ಬಾದಾಮಿಗೆ ಇದ್ದ ಮತ್ತೊಂದು ಹೆಸರು ವಾತಾಪಿ. ಈ ಚಾಲುಕ್ಯರಲ್ಲಿ 3 ತಲೆಮಾರುಗಳನ್ನು ಗುರುತಿಸ್ತಾ ಹೋಗ್ತೀವಿ. ಅಂದರೆ ಬಾದಾಮಿ ಚಾಲುಕ್ಯರು, ಕಲ್ಯಾಣಿ ಚಾಲುಕ್ಯರು, ವೆಂಗಿಯ ಚಾಲುಕ್ಯರು ಅಂತೇಳಿ 3 ಶಾಖೆಗಳನ್ನು ಗುರುತಿಸ್ತಾ ಹೋಗ್ತೀವಿ. ನಾವು ಬಾದಾಮಿ ಚಾಲುಕ್ಯರ ಇತಿಹಾಸವನ್ನು ಅಧ್ಯಯನ ಮಾಡ್ತಾ ಹೋದಂತೆ ಅವರ ಆಧಾರಗಳನ್ನು ಅಧ್ಯಯನ ಮಾಡಬೇಕು. ಬಾದಾಮಿ ಚಾಲುಕ್ಯರ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಆಧಾರಗಳನ್ನು ನಾವು ಗುರುತಿಸ್ತಾ ಹೋಗಬೇಕು. ಬಾದಾಮಿ ಚಾಲುಕ್ಯರ ಇತಿಹಾಸವನ್ನು ನಾವು ತಿಳಿಬೇಕು ಅಂದರೆ ನಮಗೆ ಹ್ಯೂನೆತ್ಸಾಂಗ್ ಹಾಗೆ ಮುಸ್ಲಿಂ ಚರಿತ್ರಕಾರರಾಗಿರ್ತಕ್ಕಂತಹ ಧಬರಿಯವರ ಬರವಣಿಗೆಗಳು, ಕಲ್ಯಾಣದ ಚಾಲುಕ್ಯರ ಕಾಲದಲ್ಲಿ ರಚನೆ ಆಗಿರತಕ್ಕಂಥ ಒಂದಷ್ಟು ಗ್ರಂಥಗಳು, ಅದರ ಜೊತೆಗೆ 1ನೇ ಪುಲಿಕೇಶಿ, 1ನೇ ಕೀರ್ತಿವರ್ಮನ ಶಾಸನಗಳು, ಇಮ್ಮಡಿ ಪುಲಿಕೇಶಿಯ ಐಹೊಳೆ ಶಾಸನಗಳು ನೆರವಾಗೋದನ್ನು ನಾವು ಗುರುತಿಸ್ತಾ ಹೋಗ್ಬೋದು. ಜೊತೆಗೆ ಆ ಕಾಲದಲ್ಲಿ ಬಿಡುಗಡೆಯಾಗಿದ್ದಂತಹ ನಾಣ್ಯಗಳು, ರಚನೆಯಾಗಿದ್ದಂತಹ ಮೂರ್ತಿ ಶಿಲ್ಪಗಳು, ಜೊತೆಗೆ ಗುಡಿ ಗೋಪುರಗಳು, ಇವೆಲ್ಲವೂ ಸಹ ನಮಗೆ ಬಾದಾಮಿ ಚಾಲುಕ್ಯರ ಇತಿಹಾಸಕ್ಕೆ ಬಹಳ ಅದ್ಭುತವಾಗಿರ್ತಕ್ಕಂಥ ಆಧಾರಗಳು. ವಿದ್ಯಾರ್ಥಿಗಳೇ, ಆಧಾರರಹಿತ ಇತಿಹಾಸವನ್ನು ಕಲ್ಪಿಸಲು ಸಾಧ್ಯವಿಲ್ಲ. ಯಾವುದೇ ವಿಚಾರದಲ್ಲಿ ನಾವು ತಗೊಂಡ್ರೂ ಆಧಾರ ಅಂತಕ್ಕಂಥದ್ದು ಅಗತ್ಯವಾಗಿರುತ್ತೆ. ಅದರ ಜೊತೆಗೆ ಮುಂದುವರೆದಂತೆ ನಾವು ನೋಡ್ತಾ ಹೋಗೋದು ಚಾಲುಕ್ಯರ ಮೂಲ ಯಾವುದು ಅಂತೇಳಿ. ಈಗ ಏನು ಇಲ್ಲಿನವರೆಗೂ ಏನು ತಿಳ್ಕೊಂಡ್ರಿ ನೀವು? 6ನೇ ಶತಮಾನದಲ್ಲಿ ಚಾಲುಕ್ಯರ ಸಾಮ್ರಾಜ್ಯ ಆರಂಭ ಆಯಿತು, ದಕ್ಷಿಣ ಭಾರತ ಜೊತೆಗೆ ಕರ್ನಾಟಕ ಇತಿಹಾಸದಲ್ಲಿ ನೂತನ ಯುಗವನ್ನು ಆರಂಭಿಸಿದರು, ದಕ್ಷ ಆಡಳಿತ, ಕಲೆ ಮತ್ತು ಸಾಹಿತ್ಯ, ಧರ್ಮಗಳ ಪೋಷಕರಾಗಿದ್ದರು, ವೇಸರ ಶೈಲಿಯಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪದ ಸ್ಮಾರಕಗಳನ್ನು ರಚನೆ ಮಾಡಿದ್ರು. ಉತ್ತರದ ನರ್ಮದಾ ನದಿಯಿಂದಾಗಿ ದಕ್ಷಿಣದ ಕಾವೇರಿಯವರೆಗೆ ಅವರ ಸಾಮ್ರಾಜ್ಯದ ವಿಸ್ತಾರ ಇತ್ತು. ಅದರ ಜೊತೆಗೆ ಈ ಸಾಮ್ರಾಜ್ಯ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ಒರಿಸ್ಸಾ, ಗುಜರಾತ್ನ ಕೆಲವೊಂದು ಭಾಗಗಳನ್ನು ಒಳಗೊಂಡಿತ್ತು. ವರಾಹವನ್ನು ಲಾಂಛನವಾಗಿ ಹೊಂದಿಟ್ಕೊಂಡು, ಬಿಜಾಪುರ ಜಿಲ್ಲೆಯ ಬಾದಾಮಿ ರಾಜಧಾನಿಯಾಗಿಟ್ಕೊಂಡು ಆಳ್ವಿಕೆಯನ್ನು ಆರಂಭ ಮಾಡಿದ್ರು. ಇವರು ಮೂಲತಃ ವೈಷ್ಣವರಾಗಿರೋದನ್ನು ನಾವು ಗುರುತಿಸ್ತಾ ಹೋದ್ವಿ. ಬಾದಾಮಿಗೆ ಇರ್ತಕ್ಕಂಥ ಮತ್ತೊಂದು ಹೆಸರು ವಾತಾಪಿ. ಅದರ ಜೊತೆಗೆ ಚಾಲುಕ್ಯರಲ್ಲಿ ಮೂರು ಶಾಖೆಗಳನ್ನು ನಾವು ಗುರುತಿಸ್ತಾ ಹೋಗ್ತೀವಿ, ಯಾಕಂದರೆ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಬಾದಾಮಿ ಚಾಲುಕ್ಯರು, ಕಲ್ಯಾಣಿ ಚಾಲುಕ್ಯರು, ವೆಂಗಿಯ ಚಾಲುಕ್ಯರು. ಇದರಲ್ಲಿ ನಾವು ಬಾದಾಮಿ ಚಾಲುಕ್ಯರಿಗೆ ಸಂಬಂಧಪಟ್ಟಂತಹ ಇತಿಹಾಸವನ್ನು ಅಧ್ಯಯನ ಮಾಡಬೇಕು ಅಂದರೆ ಒಂದಷ್ಟು ಆಧಾರಗಳನ್ನು ನೋಡ್ತಾ ಹೋಗ್ತೀವಿ. ಹ್ಯೂನೆತ್ ಸಾಂಗ್ ಬರೆದಂತಹ ಗ್ರಂಥಗಳಿರ್ಬೋದು, ಮುಸ್ಲಿಂ ಚರಿತ್ರಕಾರ ತಬರಿಯವರ ಬರವಣಿಗೆಗಳಿರ್ಬೋದು, ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ರಚನೆಯಾದಂತಹ ಕೆಲವು ಸಾಹಿತ್ಯ ಗ್ರಂಥಗಳು, ಒಂದನೇ ಪುಲಿಕೇಶಿ, ಒಂದನೇ ಕೀರ್ತಿವರ್ಮನ ಶಾಸನಗಳು, ಇಮ್ಮಡಿ ಪುಲಿಕೇಶಿಯ ಐಹೊಳೆ ಶಾಸನ, ಜೊತೆಗೆ ಅಂದಿನ ಕಾಲದ ನಾಣ್ಯಗಳು, ಮೂರ್ತಿ ಶಿಲ್ಪಗಳು, ಗುಡಿಗೋಪುರಗಳು ನಮಗೆ ಅಗತ್ಯವಾದಂತಹ ಮಾಹಿತಿಯನ್ನು ಒದಗಿಸುತ್ತೆ ಈ ಬಾದಾಮಿ ಚಾಲುಕ್ಯರ ಆಧಾರಕ್ಕೆ ಸಂಬಂಧಪಟ್ಟಂತೆ. ಚಾಲುಕ್ಯರ ಮೂಲದ ಬಗ್ಗೆ ಹಲವಾರು ಸಿದ್ಧಾಂತಗಳನ್ನು ನಮ್ಮ ವಿದ್ವಾಂಸರು ಇಟ್ಕೊಂಡಿರೋದನ್ನು ಗುರುತಿಸ್ತಾ ಹೋಗ್ಬೋದು. ಏನು ಆ ಮೂಲಗಳು? ಡಾಕ್ಟರ್ ಹಾರ್ನೆಲ್ಬ್, ವಿ ಎ ಸ್ಮಿತ್, ಪ್ಲೀಟ್, ಲೇವಿಸ್ ರೈಸ್ ಇಂತಹ ಇತಿಹಾಸ ತಜ್ಞರು ವಿದೇಶಿ ಮೂಲವನ್ನು ಮುಂದೆ ಇಟ್ಟಿರ್ತಕ್ಕಂಥದ್ದು, ಅಂದರೆ ಚಾಲುಕ್ಯರು ವಿದೇಶಿ ಮೂಲದವರು ಅಂತೇಳಿ ಹೇಳಿರ್ತಕ್ಕಂಥದ್ದನ್ನ ನಾವು ಗುರುತಿಸ್ತಾ ಹೋಗ್ತೀವಿ. ಚಾಲುಕ್ಯರು ತುರ್ಕಿ ಅಥವಾ ಇರಾಕಿನ ಸೆಲ್ಯೂಸಿಡ್ ಗುಂಪಿನಿಂದ ಬಂದವರು ಅಂತೇಳಿ ಇವರ ವಾದ ಆಗಿರ್ತಕ್ಕಂಥದ್ದು. ಪಲ್ಲವರು ಮತ್ತು ಚಾಲುಕ್ಯರ ನಡುವೆ ನಿರಂತರವಾಗಿ ವೈರತ್ವ ಅಂತಕ್ಕಂಥದ್ದು ಇರುತ್ತೆ. ಈ ಆಧಾರದ ಮೇಲೆ ವಿಂಗಡಣೆ ಮಾಡಿ ಇವರು ವಿದೇಶಿ ಮೂಲದ ತತ್ವವನ್ನು, ಸಿದ್ಧಾಂತವನ್ನು ಹೇಳಿರ್ತಕ್ಕಂಥದ್ದು. ಅಂದರೆ ಪಲ್ಲವರು ಸಹ ಪಾರ್ಥಿಯನ್ನರ ಅಥವಾ ಪಹ್ಲವ ಪಂಗಡಕ್ಕೆ ಸೇರಿದ್ದಾರೆ. ಆದ್ದರಿಂದ ಸೆಲ್ಯೂಸಿಡ್ ಮೂಲದ ಚಾಲುಕ್ಯರಿಗೆ ಪಾರ್ಥಿಯನ್ ಮೂಲದ ಪಲ್ಲವರಿಗೆ ನಿರಂತರ ಸಂಘರ್ಷ ನಡೆಯುತ್ತಿತ್ತು ಅಂತ ಇವರು ಈ ವಾದವನ್ನು ಮುಂದೆ ಇಟ್ಟಿರ್ತಕ್ಕಂಥದ್ದನ್ನ ನಾವು ಗುರುತಿಸ್ತಾ ಹೋಗ್ಬೋದು. ಆದರೆ ಯಾವುದೇ ಐತಿಹಾಸಿಕ ಆಧಾರಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೆ ಇಲ್ಲ. ನಮಗೆ ಇರ್ತಕ್ಕಂಥ ಮಾಹಿತಿ ಏನಂದರೆ, ಕೆಲವೊಂದು ಕಡೆ ಕೆಲವೊಬ್ಬ ವಿದೇಶಿ ವಿದ್ವಾಂಸರು ಭಾರತ ರಾಜರ ಮೂಲವನ್ನು ಬರೀ ವಿದೇಶಗಳೊಂದಿಗೆ ಸಂಪರ್ಕಿಸ್ತಕ್ಕಂಥ ಪರಿಪಾಠವನ್ನು ರೂಢಿ ಮಾಡ್ಕೊಂಡಿದ್ದಾರೆ ಅಂತೇಳಿ ಇನ್ನು ಕೆಲವೊಬ್ಬ ವಿದ್ವಾಂಸರು ಹೇಳಿರ್ತಕ್ಕಂಥದ್ದು. ಚಾಲುಕ್ಯ ಮತ್ತು ಪಲ್ಲವರ ಲಿಖಿತ ಆಧಾರಗಳು ಅವರನ್ನು ವಿದೇಶಿಯರಲ್ಲವೆಂದು ದಕ್ಷಿಣ ಭಾರತದ ದ್ರಾವಿಡ ಗುಂಪಿಗೆ ಸೇರಿದವರು ಅಂತೇಳಿ ತಿಳಿಸ್ತಾ ಹೋಗುತ್ತೆ. ಈ ಒಂದು ವಾದವನ್ನು ಮುಂದೆ ಇಟ್ಕೊಂಡು ನಾವು ಮತ್ತೊಂದು ವಾದವನ್ನು ನೋಡ್ತಾ ಹೋದರೆ, ಒಂದು ಪೌರಾಣಿಕ ಸಿದ್ಧಾಂತ ಅಂತಕ್ಕಂಥದ್ದು ಸಹ ಉಟ್ಕೊಂಡಿದೆ ಚಾಲುಕ್ಯರ ಮೂಲದ ಬಗ್ಗೆ. ಚಾಲುಕ್ಯ ಶಾಸನಗಳಲ್ಲಿ ಅನೇಕ ಪೌರಾಣಿಕ ಹೇಳಿಕೆಗಳನ್ನು ನಾವು ನೋಡ್ತಾ ಹೋಗ್ಬೋದು. ಬಾದಾಮಿ ಚಾಲುಕ್ಯರು ತಮ್ಮ ಶಾಸನಗಳಲ್ಲಿ ಅವರ ವಂಶಜರನ್ನು ಚಲ್ಕ, ಚಲುಕ್ಯ, ಚಾಲುಕ್ಯ, ಚಾಲೋಕ್ಯ ಅಂತೇಳಿ ಕರ್ಕೊಂಡಿರೋದನ್ನು ನಾವು ಗುರುತಿಸ್ತಾ ಹೋಗ್ಬೋದು. ಈ ಪದಗಳನ್ನು ಅವಲೋಕನ ಮಾಡಿದಂತಹ ಸಂದರ್ಭದಲ್ಲಿ ಇವರ ಪೂರ್ವಜರು ಚಲುಕಿ ಎಂಬ ಮೂಲ ಪುರುಷನಿಂದ ಹುಟ್ಕೊಂಡ್ರು, ಆದ್ದರಿಂದ ಈ ವಂಶಕ್ಕೆ ಚಾಲುಕ್ಯ ವಂಶ ಎಂದು ಹೆಸರು ಬಂದಿರ್ಬೋದು ಅಂತೇಳಿ ಕೆಲವೊಬ್ಬರ ವಿದ್ವಾಂಸರ ವಾದ ಆಗಿದೆ. ಕಲ್ಯಾಣ ಚಾಲುಕ್ಯರ ಶಾಸನಗಳಲ್ಲಿ ಪೌರಾಣಿಕ ಹೇಳಿಕೆಗಳು ಹೆಚ್ಚಾಗಿರ್ತಕ್ಕಂಥದ್ದನ್ನ ನಾವು ಗುರುತಿಸ್ತಾ ಹೋಗ್ಬೋದು. ಆರನೇ ವಿಕ್ರಮಾದಿತ್ಯನ ಹಂದಾರಿಕೆ ಶಾಸನದಲ್ಲಿ ಹೇಳಿರುವಂತೆ, ಹಾರೀತಿ ಪಂಚ ಶಿಖಮುನಿಗಳು ಒಮ್ಮೆ ಸೂರ್ಯದೇವರಿಗೆ ತರ್ಪಣವನ್ನು ನೀಡ್ತಕ್ಕಂಥ ಸಂದರ್ಭ, ತರ್ಪಣ ಅಂದರೆ ಬೆಳಗ್ಗೆದ್ದು ನೀರಿನಲ್ಲಿ ಸೂರ್ಯನನ್ನು ನೋಡಿಕೊಂಡು ನೀರನ್ನು ಅಂಗೈಯಲ್ಲಿ ತಗೊಂಡು ಕೆಳಗಡೆ ಬಿಡ್ತಾ ಸೂರ್ಯದೇವನನ್ನು ನೆನೆತೀವಲ್ಲ, ಅದನ್ನೇ ನಾವು ತರ್ಪಣ ಅಂತೇಳಿ ಕರಿತೀವಿ. ಆ ತರ್ಪಣವನ್ನು ನೀಡ್ತಿದ್ದಂಥ ಸಂದರ್ಭದಲ್ಲಿ ಬ್ರಹ್ಮನ ಅನುಗ್ರಹದಿಂದಾಗಿ ಅವನ ಚಲುಕ ಅಂದರೆ ಬೊಗಸೆ, ಚಲುಕ ಅಂದರೆ ಬೊಗಸೆ, ಆ ಚಲುಕದಲ್ಲಿ ಅಥವಾ ಬೊಗಸೆಯಲ್ಲಿ ಒಬ್ಬ ವೀರಯೋಧ ಜನಿಸ್ತಾನೆ. ಆ ವೀರಯೋಧ ಮುಂದೆ ಚಾಲುಕ್ಯ ವಂಶದ ಸ್ಥಾಪಕ ಆದ ಅಂತೇಳಿ, ಆ ಚಲುಕದಲ್ಲಿ ಅಂದರೆ ಬೊಗಸೆಯಲ್ಲಿ ಜನಿಸಿದಂಥ ಕಾರಣಕ್ಕೆ ಚಾಲುಕ್ಯ ಅಂತೇಳಿ ಆಯಿತು ಅಂತೇಳಿ ಕೆಲವರ ವಾದ ಆಗಿದೆ. ಇನ್ನು ಇದೇ ವಾದವನ್ನು ಅನುಮೋದಿಸುತ್ತಾ ಕೆಲವೊಬ್ಬರನ್ನ ನಾವು ನೋಡ್ತಾ ಹೋದರೆ, ಬಿಲ್ಹಣ ತನ್ನ ವಿಕ್ರಮಾಂಕ ದೇವಚರಿತಂ ಕೃತಿಯಲ್ಲಿ, ಅದನ್ನು ಸಿ ಇ ಟಿನಲ್ಲಿ ಕೇಳ್ಬೋದು, ಬಿಲ್ಹಣನ ಪ್ರಖ್ಯಾತ ಕೃತಿ ಯಾವುದು ಅಂತೇಳಿ, ವಿಕ್ರಮಾಂಕ ದೇವಚರಿತ ಅಥವಾ ವಿಕ್ರಮಾಂಕ ದೇವಚರಿತೆಯ ಕರ್ತೃ ಯಾರು ಅಂತ ಕೇಳ್ಬೋದು. ಬಿಲ್ಹಣ ವಿಕ್ರಮಾಂಕ ದೇವಚರಿತೆಯ ಕರ್ತೃ. ಈ ಬಿಲ್ಹಣನ ಕೃತಿಯಲ್ಲಿ ನಾವು ನೋಡ್ತಾ ಹೋದರೆ ವಿಕ್ರಮಾಂಕ ದೇವಚರಿತಂ ಕೃತಿಯನ್ನು, ಒಮ್ಮೆ ಬ್ರಹ್ಮದೇವರು ಸೂರ್ಯನಿಗೆ ಸಂಧ್ಯಾವಂದನೆ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಇಂದ್ರ ಕಾಣಿಸ್ಕೊಳ್ತಾರೆ. ಈ ಭೂಮಂಡಲ ದುಷ್ಕರ್ಮಿಗಳಿಂದ ತುಂಬಿ ಹೋಗಿದೆ, ಅದನ್ನು ತೊಲಗಿಸ್ಬೇಕು, ಒಬ್ಬ ವೀರ ಯೋಧನನ್ನು ಕರುಣೆ ಮಾಡು ಅಂತೇಳಿ ಬ್ರಹ್ಮನಲ್ಲಿ ಮೊರೆಯನ್ನು ಇಡ್ತಾ ಹೋಗ್ತಾರೆ. ಅಂತಹ ಒಂದು ಸಂದರ್ಭದಲ್ಲಿ ಚಲುಕದತ್ತ ನೋಡಿದಾಗ, ಅಂದರೆ ಬೊಗಸೆಯ ಕಡೆ ನೋಡಿದಾಗ, ಚಲುಕದಲ್ಲಿ ಬೊಗಸೆಯಲ್ಲಿ ಒಬ್ಬ ವೀರ ಯೋಧ ಜನಿಸಿರ್ತಾನೆ, ಅವನೇ ಚಾಲುಕ್ಯ ವಂಶದ ಸ್ಥಾಪಕ ಅಂತೇಳಿ ಇನ್ನು ಕೆಲವು ವಿದ್ವಾಂಸರು ಹೇಳಿರ್ತಕ್ಕಂಥದ್ದು. ಬಾದಾಮಿ ಚಾಲುಕ್ಯರು ತಮ್ಮನ್ನು ಹರತಿಪುತ್ರರು ಅಂತೇಳಿ, ಮಾನವ್ಯ ಗೋತ್ರಕ್ಕೆ ಸೇರಿದವರು ಅಂತೇಳಿ ವಾದ ವಿವಾದಗಳನ್ನು, ಸಪ್ತ ಮಾತೃಕೆಯಿಂದ ಪೋಷಿತರಾದವರೆಂದು, ಕಾರ್ತಿಕೇಯ ಸ್ವಾಮಿಯ ಕೃಪೆಯಿಂದ ಶ್ರೇಯೋಭಿವೃದ್ಧಿಯನ್ನು ಸಾಧಿಸಿದವರು ಅಂತೇಳಿ ಹೇಳ್ಕೊಂಡಿದ್ದಾರೆ. ಇನ್ನು ಅದರ ಜೊತೆಗೆ ನೀಲಗುಂದ ಶಾಸನದಲ್ಲಿ ತಿಳಿಸಿರೋ ಪ್ರಕಾರವಾಗಿ ಈ ವಂಶದ 59 ಮಂದಿ ಅಯೋಧ್ಯೆಯನ್ನು ಆಳಿದ್ರು, ಅದರಲ್ಲಿ 16 ಮಂದಿ ದಕ್ಷಿಣಕ್ಕೆ ಬಂದು ಈ ರಾಜ್ಯವನ್ನು ಕಟ್ಟಿ ಆಳಿದರು ಅಂತ ಹೇಳಿರ್ತಕ್ಕಂಥದ್ದು. ಇದಕ್ಕೆ ಪುಷ್ಟಿಯನ್ನು ಕೊಡೋ ರೀತಿಯಲ್ಲಿ ತಾವು ಹರತಿ ಪುತ್ರರು ಅಂತ ಹೇಳಿರ್ತಕ್ಕಂಥದ್ದು, ಮಾನವ್ಯ ಗೋತ್ರಕ್ಕೆ ಸೇರಿದವರು ಅಂತೇಳಿ ಹೇಳಿರ್ತಕ್ಕಂಥದ್ದು, ಶ್ರೀಮನ್ ನಾರಾಯಣನ ಕೃಪೆಯಿಂದ ಸಿಕ್ಕ ವರಹಲಾಂಛನದಿಂದ ತಮಗೆ ಸಕಲ ಸಂಪತ್ತು ದೊರೆಯಿತು ಅಂತ ಹೇಳಿರ್ತಕ್ಕಂಥದ್ದು, ಇವೆಲ್ಲವನ್ನು ಸಹ ಎಲ್ಲೋ ಒಂದು ಕಡೆ ಪೌರಾಣಿಕ ದಂತೆಕಥೆಗಳು ಅಂತೇಳಿ ನಮ್ಮ ಇತಿಹಾಸಕಾರರು ಇದನ್ನು ಅಲಕ್ಷ್ಯ ಮಾಡಿರೋದನ್ನು ನಾವು ಗುರುತಿಸ್ತಾ ಹೋಗ್ತೀವಿ. ಆದರೆ ಅವರ ಯಾವ ಶಾಸನದಲ್ಲೂ ಸಹ ಅವರು ಅಯೋಧ್ಯೆಯಿಂದ ಬಂದವರು ಅಂತೇಳಿ ಸೂಚನೆ ಇಲ್ಲ. ಜೊತೆಗೆ ಈ ಸಿದ್ಧಾಂತಕ್ಕೆ ಐತಿಹಾಸಿಕ ಮನ್ನಣೆಯೂ ಸಹ ಇಲ್ಲ. ಇನ್ನು ಇವರಿಗೆ ಸಂಬಂಧಪಟ್ಟಂತೆ ಕನ್ನಡ ಸಿದ್ಧಾಂತವೂ ಸಹ ಇದೆ, ಬಾದಾಮಿ ಚಾಲುಕ್ಯರ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ. ಈ ಸಿದ್ಧಾಂತದ ವಾದಕರಾಗಿ ಪ್ರತಿಪಾದಕರಾಗಿ ಡಾಕ್ಟರ್ ಸಿ ಎಸ್ ನಂದಿಮಾತರನ್ನು ನಾವು ಗುರುತಿಸ್ತಾ ಹೋಗ್ತೀವಿ. ಇತಿಹಾಸಕಾರರಾದ ಡಾಕ್ಟರ್ ಸಿ ಎಸ್ ನಂದಿಮಾತರು. ಚಾಲುಕ್ಯರು ಮೂಲತಃ ಕನ್ನಡಿಗರು, ಅವರು ಬಾದಾಮಿಯ ಸುತ್ತ ಕೃಷಿ ಮಾಡುತ್ತಿದ್ದವರೇ ಹೊರತು ಪರ್ಕಿಯರಲ್ಲ ಅಂತೇಳಿ ವಾದವನ್ನು ಮುಂದೆ ಇಟ್ಟಿದ್ದಾರೆ. ಯಾಕಂದರೆ ಚಾಳುಕ್ಯ, ಚಲುಕಿ, ಚಳ್ಕ, ಸಲ್ಕಿ, ಸನಕಿ, ಚಲ್ಕಿ, ಸುಲ್ಕಿಗಳು ಇವರು ಅವರ ಆಡಳಿತದಲ್ಲಿ ಬಳಸಿರ್ತಕ್ಕಂಥ ಶಾಸನಗಳಲ್ಲಿ ಬಳಸಿರ್ತಕ್ಕಂಥ ಈ ಪದಗಳು. ನಮ್ಮ ಕರ್ನಾಟಕದಲ್ಲಿ ಇವುಗಳಿಗೆ ಹಾರೆ ಅಂತಂದರೆ ಕೃಷಿ ಉಪಕರಣಗಳಿಗೆ ಚಲ್ಕೆ ಅಂತ ನಾವು ಕರಿತಾ ಹೋಗ್ತೀವಲ್ಲ, ಆ ಥರ ಕೃಷಿ ಉಪಕರಣಗಳಿಗೆ ಸಂಬಂಧಿಸಿದೆ ಅಂತ ಹೇಳಿ ಇವರ ವಾದ ಆಗಿದೆ. ಈ ಸಿದ್ಧಾಂತಕ್ಕೆ ಮತ್ತೊಬ್ಬ ವಾದಕರಾಗಿರ್ತಕ್ಕಂಥ ಎಲ್ ಎನ್ ರಾವ್ರವರು ಸಹ ಚಾಲುಕ್ಯ ಅರಸರನ್ನು ಅರಸು ಎಂಬ ಕನ್ನಡ ಪದದಿಂದ ಕರೆದಿದ್ದಾರೆ. ಏಕೆಂದರೆ ಅವರ ಹೆಸರುಗಳಾಗಿರ್ತಕ್ಕಂಥ ಬಿಟ್ಟಿರಸ, ಮಂಗಳರಸ, ಪುಲಿಕೇಶಿ ಅಂದರೆ ಹುಲಿಯ ಕೂದಲಿನವ ಅಂತ ಹೇಳಿ, ಪುಲಿಕೇಶಿ ಅಂದರೆ ಇವು ಕನ್ನಡ ಪದಗಳಾಗಿವೆ. ಅವರ ಶಾಸನಗಳು ಸಹ ಕನ್ನಡದಲ್ಲಿವೆ. ಲಕ್ಷ್ಮೀ ನಾರಾಯಣ ರಾವ್ ಅವರು ಅಭಿಮತವನ್ನು ಸಹ ವ್ಯಕ್ತಪಡಿಸಿದ್ದಾರೆ. ಪ್ರಿಯಗಳ್ಳಂ, ನೋಡುತ್ತಗೆಲ್ಲಂ ಇವು ಅವರ ಬಿರುದುಗಳು, ಬಾದಾಮಿ ಚಾಲುಕ್ಯರ ಬಿರುದುಗಳಾಗಿವೆ. ಇವು ಸಹ ಕನ್ನಡ ಪದಗಳು. ರಾಷ್ಟ್ರಕೂಟ ಶಾಸನಗಳು ಅವರ ಸೈನ್ಯವನ್ನು ಕರ್ನಾಟಕ ಬಲ ಅಂತ ಹೇಳಿ ಕರೆದಿದ್ದಾವೆ. ಅವರ ನಾಣ್ಯಗಳು ಮತ್ತು ಶಾಸನಗಳು, ಹೆಸರುಗಳು ಹಾಗೂ ಸಂಸ್ಕೃತಿ ಅಂತಕ್ಕಂಥದ್ದು ಸಹ ಕನ್ನಡದಲ್ಲಿದೆ. ಈ ಒಂದು ಕಾರಣದಿಂದಾಗಿ ಅವರು ಕನ್ನಡಿಗರು ಅಂತೇಳಿ ಕನ್ನಡ ಸಿದ್ಧಾಂತವನ್ನು ಮುಂದೆ ಇಟ್ಟಿರತಕ್ಕಂಥದ್ದು. ಪ್ರಾರಂಭದಲ್ಲಿ ಕದಂಬರ ಸಾಮಂತರಾಗಿದ್ದರು, ಆನಂತರ ಸ್ವತಂತ್ರರಾದರು. ಅವರ ನಾಣ್ಯದಲ್ಲಿ ಕನ್ನಡ ಬರಹವಿದೆ. ಅವರ ಹೆಸರುಗಳು, ಸಂಸ್ಕೃತಿ, ಶಾಸನಗಳು ಕನ್ನಡದಲ್ಲಿವೆ. ಅವರಿಗೆ ಮಾನವ್ಯ ಗೋತ್ರ, ಕಾರ್ತಿಕೇಯ, ಸಪ್ತಮಾತೃಕೆಯ ಹೆಸರುಗಳು ಕದಂಬರಿಂದ ಬಂದವು ಅಂತೇಳಿ ಊಹೆಯನ್ನು ಮಾಡಿರ್ತಕ್ಕಂಥದ್ದು. ಇದರಿಂದ ಆದಿಯಲ್ಲಿ ಅಂದರೆ ಪ್ರಾರಂಭದಲ್ಲಿ ಚಾಲುಕ್ಯರು ಕದಂಬರನ್ನು ಜಯಿಸಿದ್ದರೂ ಇರಬಹುದು. 8ನೇ ಶತಮಾನದ ಪಾಂಡ್ಯ ರಾಜನೊಬ್ಬನ ಶಾಸನವನ್ನು ನಾವು ನೋಡ್ತಾ ಹೋದರೆ 7ನೇ ಶತಮಾನದ ರಾಜನೊಬ್ಬನನ್ನು ಮಧುರ ಕರುನಾಡಿಗನ್ ಅಂತೇಳಿ ವರ್ಣನೆ ಮಾಡಿದ್ದಾರೆ. ಚಾಲುಕ್ಯ ರಾಜನನ್ನೇ ನಿರ್ದೇಶನ ಮಾಡಿ ಈ ಮಾತನ್ನು ಹೇಳಿದ್ದಾರೆ ಅಂತೇಳಿ ಕೆಲವರ ವಾದ ಆಗಿರ್ತಕ್ಕಂಥದ್ದು. ಎಲ್ಲ ವಾದಗಳನ್ನು ನಾವು ನೋಡ್ತಾ ಹೋದರೆ ಎಲ್ಲೋ ಒಂದು ಕಡೆ ಮೂಲತಃ ಇವರು ಕನ್ನಡಿಗರಿರ್ಬೋದು ಅಂತೇಳಿ ನಾವು ಎಲ್ಲ ಕಾರಣಗಳಿಂದಾಗಿ ನಂಬಬಹುದು. ಇನ್ನು ನಾವು ಚಾಲುಕ್ಯರ ರಾಜಕೀಯ ಇತಿಹಾಸವನ್ನು ಅಧ್ಯಯನ ಮಾಡ್ತಾ ಹೋದಂಥ ಸಂದರ್ಭದಲ್ಲಿ ಮಂಗಳೇಶನ ಮಹಾಕೂಟ ಶಾಸನ ಮತ್ತು ಪುಲಿಕೇಶಿಯ ಐಹೊಳೆ ಶಾಸನಗಳ ಪ್ರಕಾರವಾಗಿ ಜಯಸಿಂಹ ಬಾದಾಮಿ ಚಾಲುಕ್ಯ ವಂಶದ ಸ್ಥಾಪಕ. ಕ್ರಿಸ್ತಶಕ 500-520 ಆಳ್ವಿಕೆಯನ್ನು ಮಾಡಿದ್ದ. ಈತ ಗಂಗರ ದೊರೆಯಾಗಿದ್ದಂತಹ ದುರ್ವನೀತನ ಮಗಳನ್ನು ವಿವಾಹ ಆಗಿದ್ದ. ವಿಜಯಾದಿತ್ಯನ ಮಗ ಈತ, ಅಂದರೆ ದುರ್ವನೀತನ ಮೊಮ್ಮಗ. ಈತ ಆರಂಭದಲ್ಲಿ ಕದಂಬರ ಸಾಮಂತನಾಗಿದ್ದು ತದನಂತರದಲ್ಲಿ ಸ್ವತಂತ್ರನಾದ. ಜಯಸಿಂಹನಿಗೆ ಹಲವಾರು ಬಿರುದುಗಳಿರುತ್ತೆ. ವಲ್ಲಭ, ವಲ್ಲಭೇಂದ್ರ, ವಲ್ಲಭರಾಜ, ಹೀಗೆ ಹಲವಾರು ಬಿರುದುಗಳು. ಇನ್ನು ಈತನ ನಂತರವಾಗಿ ಈತನ ಮಗ ರಣರಾಗ ಅಂತಕ್ಕಂಥವನು ಆಳ್ವಿಕೆಯನ್ನು ಮಾಡ್ತಾ ಬರ್ತಾನೆ. ಆದರೆ ಈ ನಾವು ಇತ್ತೀಚಿನ ಒಂದಷ್ಟು ಅಂಶಗಳನ್ನು ನೋಡ್ತಾ ಹೋದರೆ, ಒಂದನೇ ಪುಲಿಕೇಶಿಯನ್ನು ಚಾಲುಕ್ಯ ವಂಶದ ನಿಜವಾದ ಸ್ಥಾಪಕ ಅಂತೇಳಿ ಪರಿಗಣನೆ ಮಾಡಿದ್ದಾರೆ. ಏಕೆಂದರೆ ಈತ ಚಾಲುಕ್ಯ ವಂಶದ ಮೊದಲ ಸ್ವತಂತ್ರ ದೊರೆಯಾಗಿದ್ದಾನೆ. ಆತ ಕದಂಬರನ್ನು ಸೋಲಿಸಿ ಸ್ವತಂತ್ರನಾಗಿ ಚಾಲುಕ್ಯ ರಾಜ್ಯವನ್ನು ವಿಸ್ತಾರ ಮಾಡಿದ್ದಾನೆ. ಅದರ ನೆನಪಿಗಾಗಿ ಒಂದು ಅಶ್ವಮೇಧ ಯಾಗವನ್ನು ಆಚರಿಸಿದ್ದಾನೆ. ಎಲ್ಲ ಅಂಶಗಳನ್ನು ಬಾದಾಮಿ ಶಾಸನ ಹೇಳುತ್ತೆ ನಮಗೆ. ಅವನು ಅಥವಾ ಅಂದರೆ ಒಂದನೇ ಪುಲಿಕೇಶಿ ಬಾದಾಮಿಗೆ ಕೋಟೆಯನ್ನು ನಿರ್ಮಿಸಿ ಅದನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡ. ಅಲ್ಲಿ ಗುಹಾಂತರ ದೇವಾಲಯಗಳ ನಿರ್ಮಾಣವನ್ನು ಆರಂಭ ಮಾಡ್ದ. ಮಂಗಳೇಶನ ಶಾಸನಗಳನ್ನು ನಾವು ನೋಡ್ತಾ ಹೋದರೆ ಪುಲಿಕೇಶಿಯನ್ನು ಸ್ಮೃತಿ ಪುರಾಣಗಳು, ರಾಮಾಯಣ, ಮಹಾಭಾರತಗಳಲ್ಲಿ ಪಾಂಡಿತ್ಯ ಉಳ್ಳವನೆಂದು, ಹಿರಣ್ಯಗರ್ಭ, ಮಹಾದಾನ, ಅಗ್ನಿಚಯನ, ವಾಜಪೇಯಿ ಇಂತಹ ಯಜ್ಞಗಳನ್ನು ಆಚರಣೆ ಮಾಡಿದಂತಹ ಕೀರ್ತಿ ಒಂದನೇ ಪುಲಿಕೇಶಿಗೆ ಸಲ್ಲುತ್ತೆ ಅಂತ ಹೇಳಿರು ಮಂಗಳೇಶನ ಶಾಸನ ಹೇಳಿರ್ತಕ್ಕಂಥದನ್ನ ನಾವು ಗುರುತಿಸ್ತಾ ಬರ್ಬೋದು. ಒಂದನೇ ಪುಲಿಕೇಶಿಗೆ ಸತ್ಯಾಶ್ರಯ, ಶ್ರೀವಲ್ಲಭ, ರಣವಿಕ್ರಮ, ವಲ್ಲಭೇಶ್ವರ ಅಂತಕ್ಕಂಥ ಬಿರುದುಗಳಿದೆ. ಯಾವ್ಯಾವ ಬಿರುದು? ಶ್ರೀವಲ್ಲಭ, ಸತ್ಯಾಶ್ರಯ, ವಲ್ಲಭೇಶ್ವರ, ರಣವಿಕ್ರಮ. ಶ್ರೀ ಪೃಥ್ವೀವಲ್ಲಭ ಅಂತಕ್ಕಂಥ ಬಿರುದನ್ನು ಸಾಮಾನ್ಯವಾಗಿ ಎಲ್ಲ ಚಾಲುಕ್ಯ ಸಾಮ್ರಾಟರು ಸಹ ಹೊಂದಿರತಕ್ಕಂಥದನ್ನ ನಾವಿಲ್ಲಿ ಗುರುತಿಸ್ತಾ ಬರ್ಬೋದು. ಇನ್ನು ಈತನ ಒಂದನೇ ಪುಲಿಕೇಶಿಯ ರಾಣಿ ದುರ್ಲಭಾದೇವಿ, ಈಕೆಗೆ ಕೀರ್ತಿವರ್ಮ ಮತ್ತು ಮಂಗಳೇಶ ಅಂತಕ್ಕಂಥ ಇಬ್ಬರು ಮಕ್ಕಳಿರ್ತಕ್ಕಂಥದನ್ನ ನಾವು ಗುರುತಿಸ್ತಾ ಹೋಗ್ತೀವಿ. ಒಂದನೇ ಕೀರ್ತಿವರ್ಮ ಕ್ರಿಸ್ತಶಕ 566-596 ಆಳ್ವಿಕೆಯನ್ನು ಮಾಡ್ತಾನೆ. ಈತನೂ ಸಹ ಪುಲಿಕೇಶಿಯ ಹಿರಿಯ ಮಗ ಆಗಿರ್ತಾನೆ, ಒಬ್ಬ ಪರಾಕ್ರಮಿಯಾಗಿರ್ತಾನೆ. ಈತನಿಗೆ ಕೀರ್ತಿರಾಜ, ಕತ್ತಿ ಅರಸ ಅಂತಕ್ಕಂಥ ಹೆಸರುಗಳಿರೋದನ್ನು ನಾವು ಗುರುತಿಸ್ತಾ ಹೋಗ್ತೀವಿ. ಸಾಮ್ರಾಜ್ಯವನ್ನು ಪೂರ್ವ ಮತ್ತು ಪಶ್ಚಿಮದಲ್ಲಿ ವಿಸ್ತಾರ ಮಾಡ್ತಾ ಹೋಗ್ತಾನೆ. ಬನವಾಸಿಯ ಕದಂಬರನ್ನು, ಕೊಂಕಣದ ಮೌರ್ಯರನ್ನು, ತಲಕಾಡಿನಲ್ಲಿ ಗಂಗರನ್ನು, ದಕ್ಷಿಣ ಕನ್ನಡದ ಅಲೂಪರನ್ನು ಸೋಲಿಸ್ತಾ ಹೋಗಿರೋ ಮಾಹಿತಿ ನಮಗೆ ಸಿಗ್ತಾ ಹೋಗುತ್ತೆ. ಅದರ ಜೊತೆಗೆ ರೇವತಿ ದ್ವೀಪವನ್ನು ಗೆಲ್ತಾನೆ, ಪುರಿಯನ್ನು ಗೆದ್ದು ಅದಕ್ಕೆ ಧ್ರುವಸೇನನನ್ನು ರಾಜ್ಯಪಾಲನನ್ನಾಗಿ ಮಾಡ್ತಾ ಹೋಗ್ತಾನೆ. ಈ ಮಾಹಿತಿ ನಮಗೆ ಮಂಗಳೇಶನ ಮಹಾಕೂಟ ಸ್ತಂಭಶಾಸನ ಅವನು ಅಂಗ, ವೆಂಗಿ, ಕಳಿಂಗ, ಮದ್ರಕ, ಆಲೂಪ, ವೈಜಯಂತಿ ರಾಜ್ಯಗಳನ್ನು ಜಯಿಸಿದ್ದ ಅಂತ ಹೇಳಿ ಮಾಹಿತಿ ಸಿಗ್ತಾ ಹೋಗುತ್ತೆ. ಮೌರ್ಯ, ಕದಂಬ, ಗಂಗಾ, ಮಾಗದ, ಕೇರಳ ಮತ್ತು ಪಾಂಡ್ಯರನ್ನು ಸೋಲಿಸ್ದ ಅಂತಕ್ಕಂಥ ಮಾಹಿತಿ ಸಿಗ್ತಾ ಹೋಗುತ್ತೆ. ಆದರೆಲ್ಲ ಒಂದು ಕಡೆ ಅದು ಈ ಒಂದು ಇದರ ಸತ್ಯ ಅನುಮಾನಾಸ್ಪದ ಅಂತ ಹೇಳಿ ನಮಗೆ ತಿಳಿತಾ ಹೋಗುತ್ತೆ. ಈತ ಸೇಂದ್ರಕ ರಾಜಕುಮಾರಿಯನ್ನು ವಿವಾಹ ಆಗಿರ್ತಾನೆ. ಬಾದಾಮಿಯಲ್ಲಿ ವಿಷ್ಣು ಗುಹಾಲಯವನ್ನು ನಿರ್ಮಾಣ ಮಾಡ್ತಾನೆ. ಗುಹಾ ದೇವಾಲಯ ನಿರ್ಮಾಣ ಕಾರ್ಯ ನಡೆದದ್ದು ಕೀರ್ತಿವರ್ಮನ ಕಾಲದಲ್ಲಿ ಅಂತ ನಾವು ಗುರುತಿಸ್ತಾ ಹೋಗ್ತೀವಿ. ಕೀರ್ತಿವರ್ಮ ಅಗ್ನಿಸ್ತೋಮ ಮತ್ತು ಬಹುಸುವರ್ಣ ಅಂತಕ್ಕಂಥ ಎರಡು ಯಾಗಗಳನ್ನು ಮಾಡ್ತಾನೆ. ಈತನಿಗೆ ಪುರುರಣ, ಪರಾಕ್ರಮಿ, ಸತ್ಯಾಶ್ರಯ ಅಂತಕ್ಕಂಥ ಬಿರುದುಗಳಿರೋದನ್ನು ನಾವು ಗುರುತಿಸ್ತಾ ಹೋಗ್ತೀವಿ. ಒಂದು ಅಶ್ವಮೇಧ ಯಾಗವನ್ನು ಆಚರಣೆ ಮಾಡಿದ್ದಾನೆ. ಈತನಿಗೆ ಇಮ್ಮಡಿ ಪುಲಿಕೇಶಿ, ವಿಷ್ಣುವರ್ಧನ, ಧಾರಾಶ್ರಯ, ಜಯಸಿಂಹ ಅಂತಕ್ಕಂಥ ಮಕ್ಕಳಿರೋದನ್ನು ನಾವು ಗುರುತಿಸ್ತಾ ಹೋಗ್ತೀವಿ. ಈತನನ್ನು ಪ್ರಥಮ ವಾತಾಪಿಯ ನಿರ್ಮಾಪಕ ಅಂತೇಳಿ ಕರಿತಾ ಹೋಗಿರೋದನ್ನು ನಾವು ಗುರುತಿಸ್ತಾ ಬರ್ಬೋದು. ಕೀರ್ತಿವರ್ಮನನ್ನು ಪ್ರಥಮ ವಾತಾಪಿಯ ನಿರ್ಮಾಪಕ ಅಂತೇಳಿ ಕರೆದಿರ್ತಕ್ಕಂಥದ್ದು. ಇನ್ನು ಇದರ ಜೊತೆಗೆ ನಾವು ನೋಡ್ತಕ್ಕಂಥದ್ದು ಮಂಗಳೇಶ ಅಧಿಕಾರಕ್ಕೆ ಬರ್ತಾ ಹೋಗ್ತಾನೆ ಒಂದನೇ ಕೀರ್ತಿವರ್ಮನ ನಂತರದಲ್ಲಿ. ಯಾಕೆಂದರೆ ಇದು ನೋಡಿ, ಇಲ್ಲಿ ಒಂದು ವಿವಾದ ಉದ್ಭವ ಆಗುತ್ತೆ. ರಾಜತ್ವ ಅಂತಕ್ಕಂಥದ್ದು ವಂಶಪಾರಂಪರ್ಯವಾಗಿರುತ್ತೆ. ಆ ವಂಶಪಾರಂಪರ್ಯವಾಗಿರೋ ಕಾರಣದಿಂದಾಗಿ ಒಂದನೇ ಪುಲಿಕೇಶಿಯ ಹಿರಿಯ ಮಗ ಕೀರ್ತಿವರ್ಮ ಪಟ್ಟಕ್ಕೆ ಬಂದಿರ್ತಾನೆ. ತದನಂತರದಲ್ಲಿ ಈಗ ವಂಶಪಾರಂಪರ್ಯ ಅಂತ ನಾವು ಬಂದಾಗ ಕೀರ್ತಿವರ್ಮನ ಮಗ ಅಧಿಕಾರಕ್ಕೆ ಬರಬೇಕಾಗುತ್ತೆ. ಆದರೆ ಆತ ಅಪ್ರಾಪ್ತನಾಗಿರ್ತಾನೆ. ಆ ಒಂದು ಕಾರಣದಿಂದ ಕೀರ್ತಿವರ್ಮನ ತಮ್ಮನಾಗಿದ್ದಂತಹ ಮಂಗಳೇಶ ಚಾಲುಕ್ಯರ ಅರಸನಾಗ್ತಾನೆ. ರಾಜ್ಯ ವಿಸ್ತರಣೆಯನ್ನು ಮುಂದುವರಿಸ್ತಾ ಹೋಗ್ತಾನೆ. ಕ್ರಿಸ್ತಶಕ 602 ಮಧ್ಯ ಭಾರತವನ್ನು ಆಳುತ್ತಿದ್ದಂತಹ ಕಲಚೂರಿ ರಾಜ ಬುದ್ಧರಾಜನ ಮೇಲೆ ಯುದ್ಧವನ್ನು ಸಾರ್ತಾನೆ. ಇದೊಂದು ಎಲ್ಲೋ ಒಂದು ಕಡೆ ಭಯಂಕರವಾದಂತಹ ಯುದ್ಧ ಆಗಿರುತ್ತೆ. ಸೇನಾಬಲಗಳ ತುಳಿತದಿಂದಾಗಿ ಎದ್ದ ಧೂಳು ಸಮುದ್ರ ತೀರಗಳನ್ನು ಆವರಿಸಿತ್ತು ಅಂತೇಳಿ, ಮಂಗಳೇಶ ಅದರ ಸಂಪತ್ತನ್ನೆಲ್ಲ ಕಸಿದುಕೊಂಡ ಅಂತೇಳಿ ಐಹೊಳೆ ಶಾಸನ ಹೇಳುತ್ತೆ. ಗುಜರಾತ್, ಮಹಾರಾಷ್ಟ್ರ, ಮಾಳ್ವಾ ಪ್ರದೇಶಗಳನ್ನು ಜಯಿಸ್ತಾ ಹೋಗ್ತಾನೆ. ಉತ್ತರದ ಗಂಗಾನದಿ ಬಯಲಿನಲ್ಲಿ ವಿಜಯಯಾತ್ರೆಯನ್ನು ನಡೆಸಲು ಯೋಜನೆಯನ್ನು ಹಾಕೋತಾನೆ. ಆದರೆ ಅದರಲ್ಲಿ ವಿಫಲನಾಗ್ತಾ ಹೋಗ್ತಾನೆ. ಅನಂತರ ಕೊಂಕಣದ ಸ್ವಾಮಿರಾಜನನ್ನು ಹಾಕೊಂಡು ರೇವತಿ ದ್ವೀಪವನ್ನು ಮತ್ತೆ ಪಡಿತಾ ಹೋಗ್ತಾನೆ. ರಣವಿಕ್ರಮ, ರಣವಿಕ್ರಾಂತ, ಪರಮಭಾಗವತ ಅಂತಕ್ಕಂಥ ಬಿರುದುಗಳನ್ನು ಗಳಿಸಿರ್ತಾನೆ. ಅದರ ಜೊತೆಗೆ ಬಾದಾಮಿಯಲ್ಲಿ ಒಂದು ವಿಷ್ಣು ಗುಹಾಲಯವನ್ನು ನಿರ್ಮಾಣ ಮಾಡ್ತಾನೆ. ಮಹಾಕೂಟದಲ್ಲಿ ಮಹಾಕೂಟೇಶ್ವರ ದೇವಾಲಯವನ್ನು ನಿರ್ಮಾಣ ಮಾಡ್ತಾನೆ. ಮಹಾಕೂಟ ಸ್ತಂಭ ಶಾಸನಗಳನ್ನು ನಿರ್ಮಾಣ ಮಾಡ್ತಾನೆ. ಮಂಗಳೇಶನನ್ನು ಚಾಲುಕ್ಯ ಕಲೆಯ ಪಿತಾಮಹ ಅಂತೇಳಿ ಕರೆಯಲಾಗಿದೆ ನಾವು. ಅದರ ಜೊತೆಗೆ ಒಬ್ಬ ಮಹತ್ವಾಕಾಂಕ್ಷಿ ರಾಜನಾಗಿ ಸಿಂಹಾಸನವನ್ನು ವಯಸ್ಸಿಗೆ ಬಂದಂತಹ ಇಮ್ಮಡಿ ಪುಲಿಕೇಶಿ ಬಿಟ್ಟುಕೊಡದೆ ತನ್ನ ಮಗನಿಗೆ ಬಿಟ್ಟುಕೊಡಲು ಯತ್ನವನ್ನು ಮಾಡ್ತಾ ಬರ್ತಾನೆ. ಹೀಗಾಗಿ ಪುಲಿಕೇಶಿ ಅಂತರ್ಯುದ್ಧದಲ್ಲಿ ಮಂಗಳೇಶನನ್ನು ಕೊಂದು ಅಧಿಕಾರಕ್ಕೆ ಬರೋದನ್ನು ನಾವಿಲ್ಲಿ ಗುರುತಿಸ್ತಾ ಹೋಗ್ಬೋದು. ಇಮ್ಮಡಿ ಪುಲಿಕೇಶಿ, ಇಮ್ಮಡಿ ಪುಲಿಕೇಶಿ ಅಥವಾ ಎರಡನೇ ಪುಲಿಕೇಶಿ ಅಧಿಕಾರಕ್ಕೆ ಬಂದಂತಹ ಒಂದು ಸಂದರ್ಭವನ್ನು ನಾವು ನೋಡ್ತಾ ಹೋದರೆ, ತನ್ನ ಚಿಕ್ಕಪ್ಪ ಅಧಿಕಾರವನ್ನು ತಾನು ಅಪ್ರಾಪ್ತನಾಗಿರೋ ಕಾರಣದಿಂದಾಗಿ ಆತ ಅನುಭವಿಸ್ತಾ ಇರ್ತಾನೆ. ಆ ಅಧಿಕಾರವನ್ನು ಬಿಟ್ಕೊಡ್ಬೇಕಾಗುತ್ತೆ ಈತ ಪ್ರಾಪ್ತ ವಯಸ್ಕನಾದ ನಂತರದಲ್ಲಿ. ಆದರೆ ಬಿಟ್ಕೊಡ್ಲಿಕ್ಕೆ ಒಪ್ಪೋದಿಲ್ಲ. ಅಂತಹ ಒಂದು ಸಂದರ್ಭದಲ್ಲಿ ಈತ ಅಧಿಕಾರಕ್ಕೆ ಬರ್ತಾನೆ. ಕ್ರಿಸ್ತಶಕ 610 ಕ್ರಿಸ್ತಶಕ 642 ಆಡಳಿತ ನಿರ್ವಹಣೆಯನ್ನು ಮಾಡ್ತಾ ಹೋಗ್ತಾನೆ. ಈ ಇಮ್ಮಡಿ ಪುಲಿಕೇಶಿ ಒಬ್ಬ ಪರಾಕ್ರಮಿ, ದಕ್ಕನ್ ಸಾರ್ವಭೌಮ, ಮಹಾಪ್ರಚಂಡ, ಚಾಲುಕ್ಯಾಧಿಪತಿ ಅಂತ ಹೇಳಿ ಕರೆಸ್ಕೊಂಡಿರ್ತಾನೆ. ಯಾಕಂದರೆ ಚಾಲುಕ್ಯರಲ್ಲಿ ಅತ್ಯಂತ ಪ್ರಸಿದ್ಧನಾಗಿರ್ತಕ್ಕಂಥ ದೊರೆ ಇಮ್ಮಡಿ ಪುಲಿಕೇಶಿ ಆಗಿರ್ತಾನೆ. ಚಾಲುಕ್ಯರ ಸಾಮ್ರಾಜ್ಯ ಉನ್ನತ ಶಿಖರವನ್ನು ಮುಟ್ತಾ ಹೋಗುತ್ತೆ. ಆ ಉನ್ನತ ಶಿಖರವನ್ನು ಮುಟ್ಲಿಕ್ಕೆ ಕಾರಣಕರ್ತ ಯಾರು ಅಂದರೆ ಇಮ್ಮಡಿ ಪುಲಿಕೇಶಿ ಅಥವಾ ಎರಡನೇ ಪುಲಿಕೇಶಿ. ಐಹೊಳೆ ಶಾಸನ ಮತ್ತು ಹ್ಯುನೆತ್ಸಾಂಗ್ನ ಬರವಣಿಗೆಗಳನ್ನು ನಾವು ಅಧ್ಯಯನ ಮಾಡ್ತಾ ಹೋದರೆ ಇಮ್ಮಡಿ ಪುಲಿಕೇಶಿಯ ಸಮಗ್ರವಾದಂತಹ ಮಾಹಿತಿ ನಮಗೆ ಸಿಗ್ತಾ ಬರುತ್ತೆ. ಜೊತೆಗೆ ಪುಲಿಕೇಶಿಯ ಆಸ್ಥಾನ ಕವಿಯಾಗಿದ್ದಂತಹ ರವಿಕೀರ್ತಿಯ ಐಹೊಳೆಯ ಮೇಗುತಿ ದೇವಾಲಯದ ಗೋಡೆಯ ಮೇಲೆ ಐಹೊಳೆ ಶಾಸನವನ್ನು ಕೆತ್ತಿಸಿದ್ದಾನೆ. ಅದರ ಮೊದಲ ಭಾಗವನ್ನು ನಾವು ನೋಡ್ತಾ ಹೋದರೆ ಪೂರ್ವಜರ, ಅನಂತರದ ಭಾಗ ಇಮ್ಮಡಿ ಪುಲಿಕೇಶಿಯ ದಿಗ್ವಿಜಯಗಳನ್ನು ತಿಳಿಸ್ತಾ ಹೋಗುತ್ತೆ. ಪುಲಿಕೇಶಿಯ ಆಸ್ಥಾನ ಕವಿ ಯಾರು ಅಂತ ಕೇಳ್ಬೋದು. ರವಿಕೀರ್ತಿ ಪುಲಿಕೇಶಿಯ ಆಸ್ಥಾನ ಕವಿ, ಐಹೊಳೆ ದೇವಾಲಯ ಮೇಗುತಿ ದೇವಾಲಯವನ್ನು ನಿರ್ಮಾಣ ಮಾಡಿದಂತಹ ಕವಿ. ಇನ್ನು ನಾವು ಇಮ್ಮಡಿ ಪುಲಿಕೇಶಿಗೆ ಸಂಬಂಧಪಟ್ಟಂತೆ ಆತನ ದಿಗ್ವಿಜಯಗಳನ್ನು ನೋಡ್ತಾ ಹೋಗ್ಬೋದು. ಈತನ ಮೊದಲ ಯುದ್ಧ ಅಂತ ಹೇಳಿ ನಾವು ನೋಡ್ತಾ ಹೋದರೆ ಪ್ರಾಪ್ತ ವಯಸ್ಸಿಗೆ ಬಂದಿದ್ದಾನೆ. ಆದರೆ ಮಂಗಳೇಶ ಅಂದರೆ ತನ್ನ ಚಿಕ್ಕಪ್ಪ ಸಿಂಹಾಸನ ಬಿಟ್ಕೊಡೋದಿಲ್ಲ. ಬದಲಿಗೆ ಆತನ ಹಿರಿಯ ಮಗನಾಗಿದ್ದಂತಹ ಅಂದರೆ ಮಂಗಳೇಶನ ಮಗನಾಗಿದ್ದಂತಹ ಸುಂದರವರ್ಮನಿಗೆ ಬಿಟ್ಕೊಡ್ಬೇಕು ಅಂತ ಹೇಳಿ ಬಯಸ್ತಾ ಇರ್ತಾನೆ. ಈ ಸಂದರ್ಭದಲ್ಲೇ ಮಂಗಳೇಶನೊಡನೆ ಯುದ್ಧವನ್ನು ಮಾಡ್ತಾ ಬರ್ತಾನೆ. ಇದೇ ಸಂದರ್ಭದಲ್ಲಿ ಪುಲಿಕೇಶಿಯ ಕೊಲೆಯತ್ನ ನಡೀತು ಅಂತಕ್ಕಂಥ ಮಾಹಿತಿ ಸಹ ಲಭ್ಯ ಆಗುತ್ತೆ. ಪುಲಿಕೇಶಿ ರಾಜ್ಯವನ್ನು ಬಿಟ್ಟು ಹೋಗಿ ಸೈನ್ಯವನ್ನು ಕಟ್ಕೊಂಡು ಚಿಕ್ಕಪ್ಪ ಮಂಗಳೇಶನನ್ನು ಅಂತರ್ಯುದ್ಧದಲ್ಲಿ ಸೋಲಿಸಿ ಆತನನ್ನು ಕೊಂದು ಚಾಲುಕ್ಯ ಸಿಂಹಾಸನಕ್ಕೆ ಅಧಿಪತಿಯಾಗಿ ಬರೆದದ್ದನ್ನು ನಾವು ಗುರುತಿಸ್ತಾ ಹೋಗ್ತೀವಿ. ಮೊದಲು ಮಂಗಳೇಶನ ಬೆಂಬಲಿಗರನ್ನು ಸೆದೆ ಬಿಡಿತಾ ಹೋಗ್ತಾನೆ. ಆನಂತರ ಅರಾಜಕತೆಯನ್ನು ತೊಲಿಸಿ ಸಾಮ್ರಾಜ್ಯ ನಿರ್ಮಾಣ ಕಾರ್ಯದಲ್ಲಿ ತೊಡಗ್ತಾ ಹೋಗ್ತಾನೆ. ಇದು ಪುಲಿಕೇಶಿಯ, ಇಮ್ಮಡಿ ಪುಲಿಕೇಶಿಯ ಅಥವಾ ಎರಡನೇ ಪುಲಿಕೇಶಿಯ ಮೊದಲ ಜಯ ಅಂತ ಹೇಳಿ ನಾವು ಗುರುತಿಸ್ತಾ ಹೋಗ್ಬೋದು. ಇನ್ನು ಅದರ ಜೊತೆಗೆ ರಾಷ್ಟ್ರಕೂಟರೊಡನೆ ಯುದ್ಧ. ಪುಲಿಕೇಶಿ ಮಂಗಳೇಶನೊಡನೆ ಯಾದವಿ ಯುದ್ಧ ಕಲಹದಲ್ಲಿರ್ತಾನೆ. ಅದರ ಲಾಭವನ್ನು ಪಡೆದಂತಹ ಚಾಲುಕ್ಯರ ಸಾಮಂತರಾಗಿದ್ದಂತಹ ರಾಷ್ಟ್ರಕೂಟರ ಗೋವಿಂದ ಮತ್ತು ಅಪಾಯಿಕರು ದಂಗೆಯನ್ನು ಎದ್ದಿರ್ತಾರೆ. ರಾಷ್ಟ್ರಕೂಟರು ದಂಗೆಯನ್ನು ಎದ್ದಿರ್ತಾರೆ, ಸ್ವಾತಂತ್ರ್ಯವನ್ನು ಘೋಷಣೆ ಮಾಡಿಕೊಳ್ತಾರೆ. ಇಂತಹ ಸಂದರ್ಭದಲ್ಲಿ ಮಂಗಳೇಶನಿಂದ ಸಿಂಹಾಸನವನ್ನು ಪಡೆದುಕೊಂಡಂತಹ ಇಮ್ಮಡಿ ಪುಲಿಕೇಶಿ ರಾಷ್ಟ್ರಕೂಟರೊಡನೆ ಯುದ್ಧವನ್ನು ಮಾಡ್ತಾ ಹೋಗ್ತಾನೆ. ಸೈನ್ಯ ಸಮೇತವಾಗಿ ಹೊರಡ್ತಾನೆ, ಅವರನ್ನು ಭೀಮಾ ನದಿಯ ತೀರದಲ್ಲಿ ಸೋಲಿಸ್ತಾನೆ. ಅಷ್ಟಾಯಿಕ ರಣರಂಗದಿಂದ ಓಡಿ ಹೋಗ್ತಾನೆ. ಗೋವಿಂದ ಶರಣಾಗಿ ಚಾಲುಕ್ಯರ ಸಾಮಂತರ ತತ್ವವನ್ನು ಒಪ್ಕೊಳ್ತಾ ಹೋಗ್ತಾನೆ. ನೋಡಿ, ಮೊದಲನೇ ಯುದ್ಧ ಮಂಗಳೇಶನೊಡನೆ. ಮಿಡಿ ಪುಲಿಕೇಶಿಗೆ ಸಿಂಹಾಸನ ಬಿಟ್ಕೊಡದೆ ತನ್ನ ಮಗನಾಗಿರ್ತಕ್ಕಂಥ ಸುಂದರವರ್ಮನಿಗೆ ಬಿಟ್ಕೊಡ್ಲಿಕ್ಕೆ ಬಯಸಿರ್ತಾನೆ. ಹಾಗಾಗಿ ಪುಲಿಕೇಶಿಯ ಕೊಲೆಯತ್ನ ನಡೆಯುತ್ತೆ. ಪುಲಿಕೇಶಿ ರಾಜ್ಯವನ್ನು ಬಿಟ್ಟು ಹೊರಗಡೆ ಹೋಗಿ ಸೈನ್ಯವನ್ನು ಕಟ್ಕೊಂಡು ಮಂಗಳೇಶನನ್ನು ಅಂತರ್ಯುದ್ಧದಲ್ಲಿ ಸೋಲಿಸ್ತಾನೆ. ಚಾಲುಕ್ಯ ಸಿಂಹಾಸನವನ್ನು ಏರ್ತಾ ಹೋಗ್ತಾನೆ. ಸಾಮ್ರಾಜ್ಯದಲ್ಲಿದ್ದಂತಹ ಮಂಗಳೇಶನ ಬೆಂಬಲಿಗರನ್ನು ಸೆದೆಬಿಡ್ದು ತದನಂತರವಾಗಿ ಸಾಮ್ರಾಜ್ಯದಲ್ಲಿ ಅರಾಜಕತೆಯನ್ನು ತಪ್ಪಿಸಿ ಸಾಮ್ರಾಜ್ಯ ನಿರ್ಮಾಣ ಕಾರ್ಯದಲ್ಲಿ ತೊಡಗಿರ್ತಾನೆ. ಇಲ್ಲಿ ಸಾಮ್ರಾಜ್ಯದಲ್ಲಿ ಅಂತಹ ಕಲಹ ಯಾವಾಗ ಏರ್ಪಡ್ತು, ರಾಷ್ಟ್ರಕೂಟರು ಇವರ ಸಾಮಂತರಾಗಿರ್ತಾರೆ. ಆದರೆ ಸಾಮಂತರಾಗಿದ್ದಂತಹ ರಾಷ್ಟ್ರಕೂಟರು, ಚಾಲುಕ್ಯರ ಸಾಮಂತರಾಗಿದ್ದಂತಹ ರಾಷ್ಟ್ರಕೂಟರು ಈ ಅಂತರ್ಕಲಹದನ್ನ ಲಾಭವನ್ನು ಪಡ್ಕೊಂಡು ತಾವು ಸ್ವತಂತ್ರರು ಅಂತ ಹೇಳಿ ಘೋಷಣೆಯನ್ನು ಮಾಡಿಕೊಳ್ತಾರೆ. ಇಂತಹ ಸಂದರ್ಭದಲ್ಲಿ ಸೈನ್ಯ ಸಮೇತವಾಗಿ ಹೊರಟು ಭೀಮಾ ನದಿ ತೀರದಲ್ಲಿ ಅವರನ್ನು ಸೋಲಿಸ್ತಾನೆ ರಾಷ್ಟ್ರಕೂಟರನ್ನು. ರಾಷ್ಟ್ರಕೂಟರ ದೊರೆಯಾಗಿದ್ದಂತಹ ಗೋವಿಂದ ಶರಣಾಗ್ತಾ ಹೋಗ್ತಾನೆ. ಶರಣಾಗಿ ಕೊನೆಗೆ ಚಾಲುಕ್ಯರ ಸಾಮಂತ ತತ್ವವನ್ನು ಒಪ್ಕೊಳ್ತಾ ಹೋಗ್ತಾನೆ. ಇಲ್ಲೂ ಸಹ ಇಮ್ಮಡಿ ಪುಲಿಕೇಶಿಗೆ ಜಯ ಆಗೋದನ್ನು ನಾವು ಗುರುತಿಸ್ತಾ ಹೋಗ್ತೀವಿ. ಹಾಗೆ ಈತನ ಮತ್ತೊಂದು ಕದನ ಅಂತ ಹೇಳಿ ನಾವು ನೋಡ್ತಾ ಹೋದರೆ ದಖನ್ ರಾಜರೊಡನೆ ಅಥವಾ ದಖನ್ ರಾಜ್ಯಗಳೊಡನೆ ಕದನ ಅಂತ ಹೇಳಿ. ಈಗ ಸಾಮ್ರಾಜ್ಯವನ್ನು ಕಟ್ತಕ್ಕಂಥ ಕಾರ್ಯಕ್ಕೆ ಕೈ ಹಾಕಿದ್ದಾನೆ. ಮುಂದೆ ನಡೆದು ಸಾಮಂತರಾಗಿದ್ದ ರಾಷ್ಟ್ರಕೂಟರನ್ನು ಸೋಲಿಸಿ ತನ್ನ ಅಧೀನಕ್ಕೆ ತೆಗೆದುಕೊಂಡಿದ್ದಾನೆ. ಸಾಮ್ರಾಜ್ಯ ವಿಸ್ತಾರಕ್ಕಾಗಿ ತನ್ನ ರಾಜ್ಯವನ್ನು ವಿಸ್ತಾರ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ದಖನ್ ರಾಜ್ಯಗಳನ್ನು ಸೋಲಿಸ್ತಾ ಹೋಗ್ತಾನೆ. ಈ ಹಂತದಲ್ಲಿ ಆತ ಬನವಾಸಿಯ ಕದಂಬರನ್ನು, ಕೊಂಕಣದ ಮೌರ್ಯರನ್ನು, ತಲಕಾಡಿನಲ್ಲಿ ಗಂಗರನ್ನು, ದಕ್ಷಿಣ ಕನ್ನಡದಲ್ಲಿದ್ದಂತಹ ಅಲೂಪರನ್ನು ಸೋಲಿಸ್ತಾ ಹೋಗ್ತಾನೆ. ಜೊತೆಗೆ ಗಂಗಾ ಮತ್ತು ಅಲೂಪರೊಡನೆ ವೈವಾಹಿಕ ಸಂಬಂಧಗಳನ್ನು ಬೆಳೆಸ್ಕೊಳ್ತಾ ಹೋಗ್ತಾನೆ. ವೈವಾಹಿಕ ಸಂಬಂಧ ಹಲವಾರು, ನಾವು ಭಾರತೀಯ ಇತಿಹಾಸವನ್ನು ನೋಡ್ತಾ ಹೋದರೆ ಈ ವೈವಾಹಿಕ ಸಂಬಂಧಗಳು ಒಂದಷ್ಟು ದ್ವೇಷಗಳನ್ನು ಕಡಿಮೆ ಮಾಡಿದೆ. ಯಾಕೆಂದರೆ ರಕ್ತ ಸಂಬಂಧಿಗಳಾಗ್ತಾರೆ, ಆ ಒಂದು ಕಾರಣದಿಂದ ಪರಸ್ಪರ ಶಾಂತಿಯನ್ನು ಬಯಸ್ತಾ ಹೋಗ್ತಾರೆ. ಆ ಅಲೂಪರೊಡನೆ ವೈವಾಹಿಕ ಸಂಬಂಧವನ್ನು ಬೆಳೆಸ್ತಾ ಹೋಗ್ತಾನೆ. ಅಲೂಪ ರಾಜಕುಮಾರಿಯಾಗಿದ್ದಂತಹ ಕದಂಬ ಮಹಾದೇವಿಯನ್ನು ವಿವಾಹ ಆಗ್ತಾನೆ ಎರಡನೇ ಪುಲಿಕೇಶಿ. ಪುಲಿಕೇಶಿಯ ಮದುವೆಯಾಗಿದ್ದ ಯಾರನ್ನ ವಿವಾಹ ಆಗಿದ್ದು, ಕದಂಬ ಮಹಾದೇವಿಯನ್ನು ವಿವಾಹವಾದ. ಇನ್ನು ಕೊಂಕಣದಲ್ಲಿದ್ದಂತಹ ಮೌರ್ಯರನ್ನು ಸೋಲಿಸಿ ಮಹಾರಾಷ್ಟ್ರದ ಪುರಿ ಬಂದರನ್ನು ವಶಪಡಿಸ್ಕೊಳ್ತಾ ಹೋಗ್ತಾನೆ. ಈಗ ಮೂರೂ ಕದನಗಳಲ್ಲಿ ದಿಗ್ವಿಜಯಗಳನ್ನು ಸಾಧಿಸ್ದ. ಈಗ ಈತನ ಗಮನ ಸಂಪೂರ್ಣವಾಗಿ ದಕ್ಷಿಣ ಭಾರತ ತನ್ನ ಸುಬರ್ದಿಗೆ ಬಂದಿದೆ. ಉತ್ತರದತ್ತ ತನ್ನ ಗಮನವನ್ನು ಕೊಡ್ತಾ ಹೋಗ್ತಾನೆ ಪುಲಿಕೇಶಿ ತನ್ನ ಗಮನವನ್ನು. ಇದನ್ನು ನೀವು ಒಂದು ಪಾಯಿಂಟಾಗಿ ನೋಡೋದಾದರೆ ಉತ್ತರ ಭಾರತದ ಮೇಲೆ ದಿಗ್ವಿಜಯ ನೋಡಿ. ಈಗ ಇಲ್ಲಿನವರೆಗೂ ನಾವು ಮಂಗಳೇಶನೊಡನೆ ಯುದ್ಧ, ರಾಷ್ಟ್ರಕೂಟರೊಡನೆ ಹೋರಾಟ, ದಖನ್ ರಾಜ್ಯಗಳೊಡನೆ ಯುದ್ಧ, ಉತ್ತರ ಭಾರತದ ಮೇಲಿನ ದಿಗ್ವಿಜಯ. ಏಕೆಂದರೆ ದಕ್ಷಿಣ ಭಾರತ ತನ್ನ ಸುಬರ್ದಿಗೆ ಬಂದ ನಂತರ ಉತ್ತರ ಭಾರತ ತನ್ನ ಗಮನವನ್ನು ಕೊಡ್ತಾ ಹೋಗ್ತಾನೆ, ಪುರಿಯನ್ನು ಗೆಲ್ತಾ ಹೋಗ್ತಾನೆ. ಲಾಟರು, ಪ್ರತಿಹಾರರು, ಗೂರ್ಜರರು ಇವರೆಲ್ಲರೂ ಸಹ ಸೋಲಿಸ್ತಾ ಹೋಗ್ತಾನೆ. ಅವರೆಲ್ಲರೂ ಸಹ ಪುಲಿಕೇಶಿಗೆ ಶರಣಾಗಿ ಅವರ ಮೇಲೆ ತಮ್ಮ ಸಾರ್ವಭೌಮತ್ವವನ್ನು ಸಾಧಿಸ್ತಾ ಹೋಗ್ತಾನೆ. ಇದರ ಫಲವಾಗಿ ಮಹಾರಾಷ್ಟ್ರ, ಗುಜರಾತ್ಗಳು ಇಮ್ಮಡಿ ಪುಲಿಕೇಶಿಯ ವಶ ಆಗುತ್ತೆ. ತನ್ನ ತಮ್ಮನಾಗಿದ್ದಂತಹ ಜಯಸಿಂಹನನ್ನು ಗುಜರಾತಿನ ಮಾಂಡಲೀಕನನ್ನಾಗಿ ನೇಮಿಸ್ತಾನೆ. ಇದರಿಂದಾಗಿ ಚಾಳುಕ್ಯರ ಸಾಮ್ರಾಜ್ಯದ ಗಡಿ ಅಂತಕ್ಕಂಥದ್ದು ಮಹಾನದಿಯವರೆಗೆ ವಿಸ್ತಾರವಾಗುತ್ತೆ. ಈಗ ನಾಲ್ಕು ಕದನಗಳಲ್ಲಿ ಜಯವನ್ನು ಸಾಧಿಸ್ದ ಅಂತ ಹೇಳಿ ನಾವು ಗುರುತಿಸ್ತಾ ಹೋಗ್ತೀವಿ. ಏನೋ ಮಂಗಳೇಶನೊಡನೆ ಯುದ್ಧ, ಚಿಕ್ಕಪ್ಪನೊಡನೆ, ರಾಷ್ಟ್ರಕೂಟರೊಡನೆ ಯುದ್ಧ, ದಖನ್ ರಾಜ್ಯಗಳನ್ನು ಗೆದ್ದುಕೊಂಡಿದ್ದು. ದಖನ್ ರಾಜ್ಯಗಳು ಅಂದರೆ ಬನವಾಸಿಯ ಕದಂಬರು, ಕೊಂಕಣದ ಮೌರ್ಯರು, ತಲಕಾಡಿನ ಗಂಗರು, ದಕ್ಷಿಣ ಕನ್ನಡದ ಅಲೂಪರು. ಜೊತೆಗೆ ಇನ್ನು ಉತ್ತರ ಭಾರತದ ಕಡೆ ಗಮನವನ್ನು ಕೊಟ್ಟ ಲಾಟರು, ಪ್ರತಿಹಾರರು, ಗೂರ್ಜರರು, ಮಾಳ್ವರನ್ನು ಸೋಲಿಸ್ದ. ಪುಲಿಕೇಶಿಗೆ ಶರಣಾದರು. ಅವರು ತನ್ನ ತಮ್ಮನಾಗಿದ್ದಂತಹ ಜಯಸಿಂಹನನ್ನು ಗುಜರಾತಿನ ಮಾಂಡಲಿಕನನ್ನಾಗಿ ಮಾಡ್ದ. ಈಗ ಈತನ ಗಡಿ ಮಹಾನದಿಯವರೆಗೆ ವಿಸ್ತಾರವಾಯಿತು. ಇನ್ನು ನರ್ಮದಾ ನದಿ ಕಾಳಗ, ಐತಿಹಾಸಿಕ ಕಾಳಗ ಇದು. ಕ್ರಿಸ್ತಶಕ 630 ನಡೆದಂತಹ ಕಾಳಗ. ಪುಲಿಕೇಶಿ ಸರ್ವಶ್ರೇಷ್ಠ ಯುದ್ಧವೇ ಈ ಉತ್ತರ ಪತೇಶ್ವರ ಅಂತಕ್ಕಂಥ ಬಿರುದನ್ನು ಗಳಿಸಿದ್ದ ಕನೂಜಿನ ದೊರೆ ಹರ್ಷವರ್ಧನನ ಜೊತೆ ಮಾಡಿದಂತಹ ಕದನ. ಇಲ್ಲಿ ನೋಡಿ, ಉತ್ತರ ಪತೇಶ್ವರ ಅಂತೇಳಿ ಬಿರುದನ್ನು ಪಡೆದಿರತಕ್ಕಂಥ ಹರ್ಷವರ್ಧನ, ದಕ್ಷಿಣ ಪತೇಶ್ವರ ಅಂತಕ್ಕಂಥ ಬಿರುದನ್ನು ಪಡೆದಿರತಕ್ಕಂಥ ಪುಲಿಕೇಶಿ, ಇವರಿಬ್ಬರು ಶಕ್ತಿಯಲ್ಲಿ ಸರಿಸಮಾನ ಕಲಿಗಳು. ಹರ್ಷವರ್ಧನ ದಕ್ಷಿಣ ಭಾರತದಲ್ಲಿ ರಾಜ್ಯವನ್ನು ವಿಸ್ತಾರ ಮಾಡಲಿಕ್ಕೆ ಬಯಸಿರ್ತಾನೆ, ಹಾಗೆಯೇ ಪುಲಿಕೇಶಿ ಉತ್ತರ ಭಾರತದಲ್ಲಿ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಲಿಕ್ಕೆ ಬಯಸಿರ್ತಾನೆ. ಹರ್ಷವರ್ಧನ ವಲ್ಲಭಿ ಪ್ರದೇಶದ ವ್ಯವಹಾರದಲ್ಲಿ ತಲೆ ಹಾಕಿ ಅದರ ಅರಸನಾಗಿದ್ದಂತಹ ಧ್ರುವಸೇನನಿಗೆ ರಾಜ್ಯವನ್ನು ಮರಳಿ ಕೊಡ್ತಾನೆ. ಆತನೊಂದಿಗೆ ಸ್ನೇಹಸ್ತವನ್ನು ನೀಡಬೇಕು ಅಂತೇಳಿ ಪುಲಿಕೇಶಿಯ ಬಳಿಗೆ ರಾಯಭಾರಿಯನ್ನು ಕಳಿಸ್ತಾನೆ. ವಲ್ಲಭಿ ವಿಚಾರಕ್ಕೆ ತಲೆ ಹಾಕಿದ್ದು ಮಾತ್ರ ಅಲ್ಲ, ಅಲ್ಲಿನ ಧ್ರುವಸೇನನಿಗೆ ರಾಜ್ಯವನ್ನು ಮರಳಿ ಕೊಟ್ಟು ಆತನಿಗೆ ಸ್ನೇಹಸ್ತ ನೀಡಬೇಕು ಅಂತೇಳಿ ಪುಲಿಕೇಶಿಯ ಬಳಿಗೆ ರಾಯಭಾರಿಯನ್ನು ಹರ್ಷವರ್ಧನ ಕಳಿಸ್ದ. ಇದರಿಂದ ಕೋಪಗೊಂಡಂತಹ ಪುಲಿಕೇಶಿ ಇದನ್ನೆಲ್ಲ ಯುದ್ಧವೇ ತೀರ್ಮಾನಿಸಲಿ ಅಂತ ಹೇಳಿ ಆ ರಾಯಭಾರಿಯನ್ನು ಕಳಿಸ್ತಾ ಹೋಗ್ತಾನೆ. ಏಕೆಂದರೆ ವಲ್ಲಭಿ ಈತನ ಅಧೀನದಲ್ಲಿರುತ್ತೆ. ಆತ ಅಲ್ಲಿ ಒಬ್ಬ ಅರಸ ಧ್ರುವಸೇನನಿಗೆ ಉತ್ತರ ಪದೇಶ್ವರ ಎನ್ನು ಬಿರುದನ್ನು ಗಳಿಸಿದಂತಹ ಹರ್ಷವರ್ಧನ ವಾಪಸ್ ಕೊಡ್ತಾನೆ. ಜೊತೆಗೆ ಪುಲಿಕೇಶಿಯ ಬಳಿಗೆ ಒಬ್ಬ ರಾಯಭಾರಿಯನ್ನು ಕಳಿಸಿ ಆ ಧ್ರುವಸೇನನಿಗೆ ಸ್ನೇಹಸ್ತ ನೀಡಬೇಕು ಅಂತ ಹೇಳಿ ಕೇಳ್ತಾನೆ. ಇಂತಹ ಒಂದು ಸಂದರ್ಭದಲ್ಲಿ ದಕ್ಷಿಣ ಪತೇಶ್ವರ ಅಂತಕ್ಕಂಥ ಬಿರುದನ್ನು ಗಳಿಸಿದ್ದಂತಹ ಇಮ್ಮಡಿ ಪುಲಿಕೇಶಿ ಯಾವುದೇ ತೀರ್ಮಾನವಿದ್ದರೂ ಸಹ ಅದು ಯುದ್ಧದಿಂದ ತೀರ್ಮಾನ ಆಗಲಿ, ಆ ತೀರ್ಮಾನಕ್ಕೆ ಯುದ್ಧವೇ ಫಲಿತಾಂಶವನ್ನು ನೀಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಬರ್ತಾನೆ. ಇಂತಹ ಒಂದು ಸಂದರ್ಭದಲ್ಲಿ ಅಪ್ರತಿಮ ಪರಾಕ್ರಮಿ ಅಂತೇಳಿ ಹೆಸರನ್ನು ಗಳಿಸಿದ್ದಂತಹ ಕನೂಜಿನ ಹರ್ಷನ ಬಳಿ ಸುಮಾರು 6,000 ಆನೆಗಳಿರುತ್ತೆ. ಅವನು ನರ್ಮದಾ ನದಿಯನ್ನು ದಾಟಿ ಬಂದಂತಹ ಸಂದರ್ಭದಲ್ಲಿ ಪುಲಿಕೇಶಿ ಅವನ ಸೈನ್ಯವನ್ನು ನರ್ಮದಾ ನದಿ ಕಾಳಗದಲ್ಲಿ ಸೋಲಿಸಿ ಪರಮೇಶ್ವರ ಎಂಬ ಬಿರುದನ್ನು ಪಡಿತಾನೆ. ಈ ಸಂಗತಿಯನ್ನು ಹಿಯನೆತ್ ಸಾಂಗ್ನ ಮತ್ತು ಐಹೊಳೆ ಶಾಸನಗಳು ಪ್ರಸ್ತಾಪ ಮಾಡಿದೆ. ನಂತರ ಪುಲಿಕೇಶಿ 99,000 ಗ್ರಾಮಗಳನ್ನೊಳಗೊಂಡಂತಹ ಕರ್ನಾಟಕ, ಮಹಾರಾಷ್ಟ್ರ, ಕೊಂಕಣಗಳ ತ್ರೈರಾಷ್ಟ್ರಾಧಿಪತಿಯಾಗಿ ಮತ್ತು ಈ ಯುದ್ಧದಲ್ಲಿ ಸೋತಂತಹ ಹರ್ಷವರ್ಧನ ತನ್ನ ಹರ್ಷವನ್ನು ಕಳೆದುಕೊಂಡ ಅಂತೇಳಿ ಐಹೊಳೆ ಶಾಸನ ತಿಳಿಸುತ್ತೆ. ಅಂದರೆ ಇಲ್ಲಿ ತ್ರೈರಾಷ್ಟ್ರದ ಅಧಿಪತಿಯಾಗಿ ಇಮ್ಮಡಿ ಪುಲಿಕೇಶಿ ಬಂದ, ಯುದ್ಧದಲ್ಲಿ ಸೋತಂತಹ ಹರ್ಷವರ್ಧನ ತನ್ನ ಹರ್ಷವನ್ನು ಉಲ್ಲಾಸವನ್ನು ಕಳ್ಕೊಂಡ ಅಂತೇಳಿ ಐಹೊಳೆ ಶಾಸನ ಹೇಳುತ್ತೆ. ಉದಾರ ಗುಣಗಳ ವ್ಯಕ್ತಿಯಾಗಿರ್ತಾನೆ ಇಮ್ಮಡಿ ಪುಲಿಕೇಶಿ. ರಾಜನು ಪ್ರಭುಮಂತ್ರ ಉತ್ಸಾಹ ಶಕ್ತಿ ವ್ಯಕ್ತಿಯಾಗಿರ್ತಾನೆ. 99,000 ಗ್ರಾಮಗಳಿಂದ ಕೂಡಿದಂತಹ ಮಹಾರಾಷ್ಟ್ರ ಅಂದರೆ ಕರ್ನಾಟಕದ ಅಧಿಪತಿ ಆಗ್ತಾನೆ. ಅದನ್ನು ಆತನ ಶಾಸನ ಹೇಳುತ್ತೆ. ಆದರೆ ಯುನೆತ್ ಸಂಗ್ ಹೇಳಿರೋ ಪ್ರಕಾರವಾಗಿ ಶಿಲಾದಿತ್ಯ ಮಹಾರಾಜನು ಪೂರ್ವ ಪಶ್ಚಿಮ ದೇಶಗಳ ಆಕ್ರಮಣದಲ್ಲಿ ನಿರತನಾಗಿದ್ದ. ದೂರ ದೂರ ಪ್ರಾಂತ್ಯಗಳೆಲ್ಲ ಅವನಿಗೆ ಶರಣಾಗತವಾಗಿದ್ವು. ಸೋತಂತಹ ಹರ್ಷವರ್ಧನನೊಂದಿಗೆ ಸ್ನೇಹಸ್ತವನ್ನು ನೀಡಿದ ಪುಲಿಕೇಶಿ ಅವನಿಗೆ ಕಾಣಿಕೆಯನ್ನು ನೀಡಿ ಇಬ್ಬರು ಕಲಾವಿದರನ್ನು ವಿನಿಮಯ ಮಾಡಿಕೊಂಡು ನರ್ಮದಾ ನದಿ ಅಂತಕ್ಕಂಥದ್ದು ಅವರಿಬ್ಬರ ಸಾಮ್ರಾಜ್ಯದ ಗಡಿ ಆಯಿತು ಅಂತೇಳಿ ತಿಳಿಸ್ತಾ ಹೋಗುತ್ತೆ ಯುನೆತ್ ಸಾಂಗ್ನ ಬರವಣಿಗೆಗಳು. ಅಂದರೆ ನೋಡಿ, ಯುದ್ಧದಲ್ಲಿ ಗೆದ್ದಿರ್ತಕ್ಕಂಥ ಪುಲಿಕೇಶಿ ಕೊನೆಗೆ ಅವರಿಬ್ಬರ ನಡುವೆ ಸ್ನೇಹಸ್ತವನ್ನು ಚಾಚಿಕೊಂಡು ಇಬ್ಬರು ಕಲಾವಿದರನ್ನು ವಿನಿಮಯ ಮಾಡ್ಕೊಳ್ತಕ್ಕಂಥದ್ದು, ಮುಂದೆ ನರ್ಮದಾ ನದಿ ಅಂತಕ್ಕಂಥದ್ದು ಅವರಿಬ್ಬರ ಗಡಿಯಾಗೋದನ್ನು ನಾವು ಗುರುತಿಸ್ತಾ ಹೋಗ್ತೀವಿ. ಇದೊಂದು ಐತಿಹಾಸಿಕ ಕದನವಾಗಿರುತ್ತೆ. ಉತ್ತರ ಪತೇಶ್ವರ ಅಂತಕ್ಕಂಥ ಬಿರುದನ್ನು ಹರ್ಷವರ್ಧನ ಗಳಿಸಿರ್ತಾನೆ, ದಕ್ಷಿಣ ಪತೇಶ್ವರ ಅಂತ ಹೇಳಿ ಪುಲಿಕೇಶಿ ಬಿರುದನ್ನು ಗಳಿಸಿರ್ತಾನೆ. ಪರಾಕ್ರಮದಲ್ಲಿ ಇಬ್ಬರೂ ಸಹ ಸರ್ವಶ್ರೇಷ್ಠರಾಗಿರ್ತಾರೆ. ಇನ್ನು ದಕ್ಷಿಣ ಭಾರತದ ಗಡಿಯನ್ನು ನಿರ್ಧಾರವಾದ ನಂತರದಲ್ಲಿ ಪೂರ್ವ ಭಾರತದೊಂದಿಗೆ ಯುದ್ಧವನ್ನು ಮಾಡ್ತಾ ಹೋಗ್ತಾನೆ. ಉತ್ತರದಿಂದ ದಕ್ಷಿಣಾಭಿಮುಖವಾಗಿ ಸೈನ್ಯ ಸಮೇತ ಹೊರಡ್ತಾನೆ. ಹೊರಟಂಥ ಪುಲಿಕೇಶಿ ಪೂರ್ವದಲ್ಲಿದ್ದಂತಹ ಮಧ್ಯಪ್ರದೇಶ, ಒರಿಸ್ಸಾದಲ್ಲಿನ ಕೋಸಲ ಮತ್ತು ಕಳಿಂಗ ರಾಜ್ಯಗಳನ್ನು ಗೆಲ್ತಾನೆ. ತದನಂತರ ಬಂಗಾಳದ ತೀರವನ್ನು ಗೆದ್ದು ಆಂಧ್ರದ 12 ಅರಸರನ್ನು ಸೋಲಿಸ್ತಾ ಹೋಗ್ತಾನೆ. ವೆಂಗಿಮಂಡಲ ಮತ್ತು ಪಿಷ್ಟಪುರುಸವನ್ನು ಗೆಲ್ತಾ ಹೋಗ್ತಾನೆ. ವೆಂಗಿಮಂಡಲ ಮತ್ತು ಪಿಷ್ಟಿಪುರವನ್ನು ಗೆದ್ದ. ಆಂಧ್ರದ ಗೋದಾವರಿ ನದಿ ಪ್ರದೇಶ ಅಂತಕ್ಕಂಥದ್ದು ಇಮ್ಮಡಿ ಪುಲಿಕೇಶಿಯ ವಶ ಆಗುತ್ತೆ. ತನ್ನ ಪೂರ್ವ ಪ್ರಾಂತ್ಯಗಳ ಉಸ್ತುವಾರಿಗೆ ತನ್ನ ಸೋದರನ ಕುಬ್ಜ ವಿಷ್ಣುವರ್ಧನನನ್ನು ನೇಮಕ ಮಾಡ್ತಾನೆ. ಮುಂದೆ ಆತ ಸ್ವತಂತ್ರವಾಗಿ ವೆಂಗಿ ಚಾಲುಕ್ಯ ಸಂತತಿಯನ್ನು ಸ್ಥಾಪಿಸ್ತಾ ಹೋಗ್ತಾನೆ ಕುಬ್ಜ ವಿಷ್ಣುವರ್ಧನ. ಆದರೆ ಇದೇ ಸಂದರ್ಭದಲ್ಲಿ ವಿಷ್ಣು ಕುಂಡಿಗಳ ಸೋಲು. ಪುಲಿಕೇಶಿಯ ಆಕ್ರಮಣದ ಕಾಲದಲ್ಲಿ ವಿಷ್ಣು ಕುಂಡಿಗಳು ಆಂಧ್ರದಲ್ಲಿ ಪ್ರಬಲರಾಗಿರ್ತಾರೆ. ಪುಲಿಕೇಶಿ ಕುಣಾಲ ಅಂದರೆ ವಿಷ್ಣು ಕುಂಡಿಗಳ ವೆಂಗಿ ದೇಶದತ್ತ ಸಾಗಿರ್ತಾನೆ. ವಿಷ್ಣು ಕುಂಡಿಗಳು ಪ್ರತಿಭಟಿಸಿದರೂ ಪರಾಜಿತರಾದರೂ ಕೊನೆಗೆ ವಿಷ್ಣು ಕುಂಡಿಗಳ ಸಾಮಂತರಾಗಿದ್ದಂತಹ ಪೃಥ್ವಿ ಮಹಾರಾಜ ಪುಲಿಕೇಶಿಯಿಂದ ಸೋಲನ್ನು ಅನುಭವಿಸ್ತಾನೆ. ತದನಂತರ ಪಲ್ಲವರೊಡನೆ ಯುದ್ಧ ಅಥವಾ ಪಲ್ಲವ ಮತ್ತು ಚಾಲುಕ್ಯರ ಸಂಘರ್ಷ ಅಂತೇಳಿ ನಾವು ಗುರುತಿಸ್ತಾ ಹೋಗ್ತೀವಿ. ದಕ್ಷಿಣದ ಸಾರ್ವಭೌಮತ್ವಕ್ಕಾಗಿ ಕದಾಡ್ತಾ ಇರ್ತಾರೆ ಚಾಲುಕ್ಯರು ಮತ್ತು ಪಲ್ಲವರು. ಬದ್ಧ ಶತ್ರುಗಳಾಗಿರ್ತಾರೆ ಈ ಎರಡೂ ಮನೆತನಗಳು. ಚಾಲುಕ್ಯರು ವೈಷ್ಣವರಾಗಿರ್ತಾರೆ, ಪಲ್ಲವರು ಶೈವರಾಗಿರ್ತಾರೆ. ಪ್ರಾರಂಭದಿಂದಲೂ ಸಹ ಈ ಎರಡೂ ಮನೆತನಗಳ ನಡುವೆ ದ್ವೇಷ ವೈಷಮ್ಯ ಅಂತಕ್ಕಂಥದ್ದು ಇರುತ್ತೆ. ಪಲ್ಲವರು ಮೂಲತಃ ವಾತಾಪಿಯಿಂದ ಬಂದವರಾಗಿರ್ತಾರೆ. ಸಹಜವಾಗಿ ಅವರಿಬ್ಬರ ನಡುವೆ ಸಂಘರ್ಷ ಅಂತಕ್ಕಂಥದ್ದು ಉದ್ಭವ ಆಗುತ್ತೆ. ಮುಂದೆ 15ನೇ ಶತಮಾನದವರೆಗೂ ಸಹ ಈ ಹೋರಾಟ ಅಂತಕ್ಕಂಥದ್ದು ಮುಂದುವರಿತಾ ಹೋಗುತ್ತೆ. ಪುಲಿಕೇಶಿ ಪಲ್ಲವರ ದೊರೆಯಾಗಿದ್ದಂತಹ 1ನೇ ಮಹೇಂದ್ರ ವರ್ಮನನ್ನು ಪುಲ್ಲಲೂರು ಕದನದಲ್ಲಿ ಸೋಲಿಸಿ ಕಂಚಿಯನ್ನು ಆಕ್ರಮಣ ಮಾಡ್ತಾನೆ. 1ನೇ ಮಹೇಂದ್ರ ಪಲ್ಲವರ ದೊರೆ 1ನೇ ಮಹೇಂದ್ರ ವರ್ಮನನ್ನು ಪುಲ್ಲಲೂರು ಕದನದಲ್ಲಿ ಸೋಲಿಸಿ ಕಂಚಿಯನ್ನು ವಶಪಡಿಸಿಕೊಂಡನು. ಮಹೇಂದ್ರ ವರ್ಮ ಯುದ್ಧದಲ್ಲಿ ಹತನಾಗ್ತಾನೆ. ಪುಲಿಕೇಶಿಯ ಸೈನ್ಯ ಎಬ್ಬಿಸಿದಂತಹ ಧೂಳು ಪಲ್ಲವಾಧಿಪತಿಯ ಪ್ರತಾಪವನ್ನು ಮಸುಕುಗೊಳಿಸ್ತಾ ಹೋಗುತ್ತೆ. ಕೊನೆಗೆ ಕಂಚಿ ಪ್ರಾಕಾರಕ್ಕೆ ಸೀಮಿತ, ಅಂದರೆ ಕಂಚಿಯಲ್ಲಿ ಒಂದು ಕಡೆ ಒಂದು ಸೀಮಿತ ಅವಧಿಗೆ ಬರುತ್ತೆ ಅಂತೇಳಿ ರವಿಕೀರ್ತಿ ಹೇಳಿರೋ ಮಾತನ್ನು ನಾವು ಗುರುತಿಸ್ತಾ ಹೋಗ್ಬೋದು. ಇಲ್ಲಿ ಆರಂಭವಾದಂತಹ ಪಲ್ಲವರು ಮತ್ತು ಚಾಲುಕ್ಯರ ಸಂಘರ್ಷ ಅಂತಕ್ಕಂಥದ್ದು ಸುಮಾರು ಶತಮಾನಗಳ ಕಾಲ ಹಾಗೆಯೇ ಮುಂದುವರ್ಕೊಂಡು ಬರ್ತಕ್ಕಂಥದ್ದನ್ನ ನಾವಿಲ್ಲಿ ಗುರುತಿಸ್ತಾ ಹೋಗ್ಬೋದು. ಇನ್ನು ಇದರ ಜೊತೆಗೂಡಿ ನಾವು ನೋಡ್ತಕ್ಕಂಥದ್ದು ಸಂಗಮ ರಾಜ್ಯಗಳೊಡನೆ ಯುದ್ಧವನ್ನು ಮಾಡ್ತಾನೆ. ಪುಲಿಕೇಶಿ ಕಾವೇರಿ ನದಿಯನ್ನು ದಾಟಿಕೊಂಡು ಚೋಳ, ಚೇರ, ಪಾಂಡ್ಯ ಮತ್ತು ಕೇರಳರನ್ನು ಸೋಲಿಸಿರ್ತಾನೆ. ಸಂಗಮ ರಾಜ್ಯಗಳು ಅಂತಲೇ ಹೆಸರಾಗಿರುತ್ತೆ, ಚೋಳ, ಚೇರ, ಪಾಂಡ್ಯ ಮತ್ತು ಕೇರಳರು. ಪುಲಿಕೇಶಿಯ ಪರಾಕ್ರಮವನ್ನು ಕೇಳಿದಂತಹ ಈ ಸಂಗಮ ರಾಜ್ಯಗಳ ಅರಸರು ತಾವಾಗಿಯೇ ಬಂದು ಆತನಿಗೆ ಶರಣಾಗ್ತಾರೆ, ಕಪ್ಪ ಕಾಣಿಕೆಗಳನ್ನು ಕೊಡ್ತಾರೆ, ಕೊನೆಗೆ ಆತನ ಸಾರ್ವಭೌಮತ್ವವನ್ನು ಸ್ವೀಕಾರ ಮಾಡ್ತಾ ಹೋಗ್ತಾರೆ. ಇನ್ನು ಕೊನೆಯಲ್ಲಿ ನಡೆದಂತಹ ಒಂದು ಕದನ ಪುಲಿಕೇಶಿಯ ಅಂತಿಮ ಕದನ ಅಂತೇಳಿ ನಾವು ಗುರುತಿಸ್ತಾ ಹೋಗ್ತೀವಿ. ಯಾಕೆಂದರೆ ಪುಲಿಕೇಶಿಯ ಅಂತಿಮ ದಿನಗಳು ತೃಪ್ತಿಕರವಾಗಿರಲಿಲ್ಲ. ಸಿಂಹಾಸನವನ್ನು ಕಿರಿಯ ಮಗ ವಿಕ್ರಮಾದಿತ್ಯನಿಗೆ ಕೊಡಲು ಇನ್ನು ಇದ್ದಂತಹ ಇತರೆ ಮಕ್ಕಳು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಇನ್ನು ಇದೇ ಸಂದರ್ಭದಲ್ಲಿ ಪಲ್ಲವರು ಪುಲಿಕೇಶಿಯ ಮೇಲೆ ಗರ್ಜನೆಯನ್ನು ಮಾಡ್ತಾನೆ ಇರ್ತಾರೆ. ಮಹೇಂದ್ರ ವರ್ಮನ ಮಗ ಅಂದರೆ ಪಲ್ಲವರೊಡನೆ ಯುದ್ಧವನ್ನು ಮಾಡಬೇಕಾದ್ರೆ ಪುಲಿಕೇಶಿಯಿಂದ ಹತನಾದಂತಹ 1ನೇ ಮಹೇಂದ್ರ ವರ್ಮ, 1ನೇ ಮಹೇಂದ್ರ ವರ್ಮನ ಮಗನಾಗಿದ್ದಂತಹ 1ನೇ ನರಸಿಂಹ ವರ್ಮ ತನ್ನ ತಂದೆಯ ಸಾವಿಗೆ ಪ್ರತೀಕಾರವನ್ನು ತೀರಿಸ್ಕೊಳ್ಳಿಕ್ಕೆ ಹೊಂಚಾಗ್ತಾ ಇರ್ತಾನೆ. ಪುಲಿಕೇಶಿ ಅನಾರೋಗ್ಯದಿಂದ ಹಾಸಿಗೆ ಹಿಡಿದಾಗಲೂ ಸಹ ಮತ್ತೊಮ್ಮೆ 2ನೇ ಬಾರಿಗೆ ಪಲ್ಲವರ ಮೇಲೆ ದಂಡೆತ್ತಿ ಹೋಗಿರ್ತಾನೆ. ಆದರೆ ಪಾರಿಯಾಲ, ಮಣಿಮಂಗಲ ಈ ಎರಡು ಪ್ರದೇಶಗಳಲ್ಲಿ ನಡೆದಂಥ ಕದನಗಳಲ್ಲಿ ಪಲ್ಲವರು ಗೆಲುವನ್ನು ಸಾಧಿಸ್ತಾರೆ. ಪುಲಿಕೇಶಿ ಹೋರಾಡುತ್ತಲೇ ವೀರಮರಣವನ್ನು ಹೊಂದುತ್ತಾ ಹೋಗ್ತಾನೆ. ಅಂದರೆ ಇಲ್ಲಿ ಸಂಪೂರ್ಣವಾಗಿ ಪುಲಿಕೇಶಿ ಸಾವನ್ನಪ್ಪದ. ಕೊನೆಗೆ ಚಾಲುಕ್ಯರ ಸೈನ್ಯವನ್ನು ಬಾದಾಮಿಯವರೆಗೆ ಅಟ್ಟಿಸಿದಂತಹ ನರಸಿಂಹವರ್ಮ ಬಾದಾಮಿಯನ್ನು ಆಕ್ರಮಿಸಿಕೊಂಡು ವಾತಾಪಿ ಗೊಂಡನ್ ಎಂಬ ಬಿರುದನ್ನು ಧರಿಸ್ತಾನೆ. ನರಸಿಂಹವರ್ಮ ಇಮ್ಮಡಿ ಪುಲಿಕೇಶಿಯ ಮರಣದ ನಂತರ ಅಂದರೆ ಯುದ್ಧರಂಗದಲ್ಲಿ ಸೋತಂತಹ ಸಂದರ್ಭದಲ್ಲಿ ಸತ್ತಂತಹ ಸಂದರ್ಭದಲ್ಲಿ ಬಾದಾಮಿಯನ್ನು ಆಕ್ರಮಿಸ್ತಾನೆ. ಆಗ ವಾತಾಪಿಗೊಂಡನ್ ಎಂಬ ಬಿರುದನ್ನು ಧರಿಸ್ತಾನೆ. ಇದರ ಜ್ಞಾಪಕಾರ್ಥವಾಗಿ ಒಂದು ವಿಜಯ ಸ್ತಂಭವನ್ನೂ ಸಹ ನಿಲ್ಲಿಸ್ತಾ ಹೋಗ್ತಾನೆ. ಮುಂದೆ ಬಾದಾಮಿ ಚಾಲುಕ್ಯ ಸಾಮ್ರಾಜ್ಯ 13 ವರ್ಷಗಳ ಕಾಲ ಪಲ್ಲವರ ಅಧೀನದಲ್ಲೇ ಉಳಿತಾ ಹೋಗುತ್ತೆ. ಈ ಯುದ್ಧದಲ್ಲಿ ನರಸಿಂಹವರ್ಮನಿಗೆ ಚೋಳ, ಪಾಂಡ್ಯ, ಸಿಂಹಳದ ರಾಜನಾಗಿದ್ದಂತಹ ಮಾರವರ್ಮನ ಬೆಂಬಲ ಇರುತ್ತೆ. ಜೊತೆಗೆ ಕನ್ನಡಿಗರು ಮತ್ತು ಪಲ್ಲವರು ಸದಾ ಎಣ್ಣೆ ಮತ್ತು ಸೀಗೆಕಾಯಿ ಆಗಿದ್ದರು ಅಂತೇಳಿ ಪ್ರೊಫೆಸರ್ ನೀಲಕಂಠ ಶಾಸ್ತ್ರಿಗಳ ಹೇಳಿಕೆಯನ್ನು ನಾವು ನೋಡ್ತಾ ಹೋಗ್ಬೋದು. ಎಲ್ಲ ಆಯಾಮಗಳನ್ನು ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಪುಲಿಕೇಶಿ ಒಬ್ಬ ಸ್ವತಂತ್ರ ಪ್ರಿಯ ಹೋರಾಟಗಾರನಾಗಿ ಸ್ವತಂತ್ರವಾಗಿ ಆಳ್ವಿಕೆಯನ್ನು ಮಾಡಿಕೊಂಡು ಯಶಸ್ವಿಯಾದ ಕದನಗಳನ್ನು ಮುನ್ನಡೆಸ್ಕೊಂಡು ಅದ್ಭುತವಾದಂತಹ ಸಾಧನೆಗಳನ್ನು ಮಾಡಿಕೊಂಡು ಅದ್ಭುತ ಇತಿಹಾಸವನ್ನು ರಚನೆ ಮಾಡಿಕೊಂಡು ಒಂದು ವಿಶೇಷವಾದಂತಹ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡ್ದ ಅಂತೇಳಿ ನಾವು ಗುರುತಿಸ್ತಾ ಹೋಗ್ಬೋದು. ವಿದ್ಯಾರ್ಥಿಗಳೇ, ಮುಂದಿನ ತರಗತಿನಲ್ಲಿ ಪುಲಿಕೇಶಿಯ ಒಂದು ಐತಿಹಾಸಿಕ ಹಿರಿಮೆಯನ್ನು ನೋಡ್ತಾ ಹೋಗೋಣ. ಅದರ ಜೊತೆಗೂಡಿ ಮುಂದೆ ಬಾದಾಮಿ ಚಾಲುಕ್ಯರ ಸಾಂಸ್ಕೃತಿಕ ಕೊಡುಗೆಗಳನ್ನು ಜೊತೆಗೆ ಹ್ಯುನೆತ್ಸಾಂಗನ ಭೇಟಿಯನ್ನು ಕುರಿತು ಅಧ್ಯಯನ ಮಾಡ್ತಾ ಹೋಗೋಣ. ಎಲ್ರಿಗೂ ವಂದನೆಗಳು.
ಇದುವರೆಗೆ ಬಾನುಲಿ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ಉಪನ್ಯಾಸಕರಾದ ಮಂಜುನಾಥ್, ಜೆಎಂ. ನಿರ್ಮಾಣ ರೇಡಿಯೋ ಸಿದ್ಧಾರ್ಥ 90.8 FM, ಶ್ರೀ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರ, SSIT ಕ್ಯಾಂಪಸ್, ಮರಳೂರು, ತುಮಕೂರು. ಈ ಬಾನುಲಿ ಪಾಠದ ಮುಖ್ಯ ಸಂಯೋಜಕರು ಪ್ರೊಫೆಸರ್ ಎನ್ ಉಷಾರಾಣಿ, ನಿರ್ವಹಣೆ ಡಾಕ್ಟರ್ ಬಿಟಿ ಮುದ್ದೇಶ್ ಮತ್ತು ಶಿವಾಜಿ ಗಣೇಶನ್, ನಿರ್ಮಾಣ ಮೇಲ್ವಿಚಾರಣೆ ಧ್ವನಿ ಮುದ್ರಣ ರಶ್ಮಿ ಅಮ್ಮೆಂಬಳ, ಸಂಕಲನ ವಿನುತ್ ಟಿಕೆ.